ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರ ಸ ಪದ್ಮನಾಭತೀರ್ಥಾರ್ಕ ಗೋಮನಸ್ತು ದೃಶೇ ಮಮ ನತತ್ವ ಮಾರ್ಗೇ ಗಮನಂ ವಿನಾಯತುಪಜೀವನ ಅಥ ಪ್ರಣಮ್ಯ ಚರಣದ್ವಂದ್ವಂ ಗುರುಣಾಂ ತತ್ಕೃಪಾಬಲಾತ್ ವ್ಯಾಕರಿಷ್ಯೇ ಯಥಾಬೋಧಂ ಗೀತಾ ತಾತ್ಪರ್ಯ ನಿರ್ಣಯ ಟೀಕ ತ್ರೈಗುಣ್ಯ ನಿವೃತ್ತ್ಯರ್ಥಂ ಅದು ತ್ರೈಗುಣ್ಯ ವಿಷಯ ವೇದಾಃ ಅನ್ನೋದಕ್ಕರ್ಥ ತ್ರೈಗುಣ್ಯ ನಿವೃತ್ತ್ಯರ್ಥಂ ವೇದಾಶ್ರಯಣಂ ಕಾರ್ಯಂ ಇತ್ಯತ್ರ ಯುಕ್ತಿರುಚ್ಯತೆ ಯಾವಾನ್ ಇತಿ ಮುಂದಿನ ಶ್ಲೋಕ ಹಿಂದಿನದಾಗಿತ್ತಲ್ಲ ಇಲ್ಲಿ ಪ್ರತಿಜ್ಞಾತೋ ಜ್ಞಾನಮುಪಾಯ ಉಚ್ಯತೆ ತ್ರೈಗುಣ್ಯ ಇತಿ ತತ್ರ ವೇದಾನಾಂ ತ್ರೈಗುಣ್ಯ ವಿಷಯತ್ವಾತ್ ತಾನ್ ಪರಿತ್ಯಜ್ಯ ನಿಸ್ತ್ರೈಗುಣ್ಯೋ ಭವ ಇತಿ ಅನ್ಯಥಾ ಪ್ರತೀತಿ ನಿರಾಸಾಯ ಆಹಾ ವೇದಗಳು ತ್ರೈಗುಣ್ಯ ವಿಷಯಕವಾದ್ದರಿಂದ ಅದನ್ನು ಬಿಟ್ಟುಬಿಟ್ಟು ಬೇರೆ ರೀತಿಯಲ್ಲಿ ಉಪಾಸನೆ ಮಾಡು ಅಂಥೇಳಿ ಅರ್ಥ ಬರ ಕಾಣಿಸದ ಮೇಲ್ನೋಟಕ್ಕೆ ಅದಲ್ಲ ಅಂತ ಹೇಳಿದ್ರು ಅಂದರೆ ವೇದ ಬಿಡು ಅಂತ ಅರ್ಥ ಆಯ್ತು ಅದಕ್ಕೆ ಅಲ್ಲ ತ್ರೈಗುಣ್ಯೇತಿ ಯಾಪಯಂತಿ ಇತ್ಯಸ್ಯ ಪ್ರಾಪಯಂತಿ ಇತ್ಯನ್ಯಥಾ ಪ್ರತೀತಿ ನಿರಾಸಾಯಾಹ ತ್ರೈಗುಣ್ಯ ವಿಷಯ ಯಾ ಅಂದರೆ ತ್ರೈಗುಣ್ಯ ರೂಪದ ವಿಷಯಗಳನ್ನು ವೇದಗಳು ನಮಗೆ ತಂದುಕೊಡುತ್ತೆ ಅಂತ ಅರ್ಥ ಮಾಡ್ತಾರೆ ಅಲ್ಲ ಪರಿಹಾರ ಮಾಡುತ್ತೆ ಅಂತ ಅರ್ಥ ಮಾಡಬೇಕೇ ಹೊರತು ಯಾಪಯಂತಿ ಅಂದರೆ ಪರಿಹಾರ ಪ್ರಾಪಯಂತಿ ಅಂದರೆ ತಂದುಕೊಡೋದು ತ್ರೈಗುಣ್ಯದಿಂದ ಕೂಡಿದಂಥ ವಿಷಯಗಳನ್ನೇ ಅಂದರೆ ಭೌತಿಕ ವಿಷಯಗಳನ್ನೇ ವೇದಗಳು ಹೇಳೋದರಿಂದ ಅದನ್ನು ಬಿಟ್ಟುಬಿಡು ಅಂತ ಅರ್ಥ ಮಾಡ್ತಾರೆ ಅವರು ಅದು ತಪ್ಪದು ಭೌತಿಕ ವಿಷಯಗಳನ್ನು ವೇದಗಳು ಹೇಳದೇನೆ ಅಧ್ಯಾತ್ಮ ವಿಷಯ ಹೇಳ್ತಾ ಇರೋದೇ ಆದ್ದರಿಂದ ಅವುಗಳನ್ನು ಸ್ವೀಕಾರ ಮಾಡುವಂಥ ಅದಕ್ಕೆ ಅರ್ಥ ಅಪಗಮಯಂತೀತಿ ಪ್ರತೀತೇವ ಅರ್ಥ ಕಿಂ ನ ಸ್ಯಾದಿತ್ಯತಃ ಸೋಕ್ತಾರ್ಥೇ ಸ್ಮೃತಿ ಸಮ್ಮತಿ ಮಾಹಾ ಅವರೇನು ಅರ್ಥ ಮಾಡಿದ್ರು ಅದಕ್ಕೆ ಆಧಾರ ಕೊಡದೆ ಅರ್ಥ ಮಾಡಿದರು ಆಚಾರ ಆಧಾರ ಕೊಟ್ಟು ಹೇಳ್ತಾರೆ ಆಶ್ರಿತ್ಯ ವೇದಾಂಸ್ತುಪಮಾನ್ ತ್ರೈಗುಣ್ಯ ವಿಷಹಾರಿಣ ವೇದಗಳನ್ನು ಆಶ್ರಯಿಸಲೇಬೇಕು ಓದಲೇಬೇಕು ಅವುಗಳು ತ್ರೈಗುಣ್ಯದ ಬಂಧನ ವಿಷವನ್ನು ಪರಿಹಾರ ಮಾಡತಕ್ಕಂತಹ ಪರಿಹಾರ ಉಪಾಯವೇ ಹೊರತು ಅವು ಬಂಧಕವಲ್ಲ ಅಂತ ಅರ್ಥ ಸರಿಯಾದ ಅರ್ಥ ಹೇಳಿದರು ಸತ್ವಸ್ತತ್ವಂ ಅಂತ ಬಂತು ಸತ್ವಸ್ತತ್ವಂ ಅಂದರೆ ಏನು ಅಂದರೆ ಸಾತ್ವಿಕತ್ವಂ ಅದೆಲ್ಲ ಆಗಿತ್ತು ಅದೇ ಆಗಿಲ್ಲೇನು ಇದೆಲ್ಲ ಆಗಿತ್ತು ಅವೆಲ್ಲ ಆಗಿತ್ತಾಗಿತ್ತು ನೆನಪಿದೆ ನನಗೆ ಅದು ಆತ್ಮವತ್ವಂ ಮನಸ್ವಿತ್ವಂ ಅದೆಲ್ಲ ಇತ್ತಲ್ಲ ಅದೆಲ್ಲ ಆಗಿತ್ತು ಅಪ್ರಾಪ್ತ ಯೋಗ ಇಲ್ಲಿ ಯೋಗಕ್ಷೇಮ ಅಂತ ಪದ ಬಂದಿತ್ತು ಅದಕ್ಕೆ ಹೇಳ್ತಾರೆ ಯೋಗಕ್ಷೇಮ ಅಂದ್ರೇನು ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಬಂದಿದೆ ಆ ನಿರ್ಯೋಗಕ್ಷೇಮ ಅಂದರೆ ಅರ್ಥ ಏನಾಗುತ್ತೆ ಯೋಗಕ್ಷೇಮ ನೋಡ್ಕೋಬೇಡ ಅಂತ ಆಗಿಬಿಡುತ್ತೆ ಹಾಗಲ್ಲ ಅರ್ಥ ಅಪ್ರಾಪ್ತ ಪ್ರಾಪ್ತಿ ಯೋಗ ಅಂದ್ರೇನು ಕ್ಷೇಮ ಅಂದ್ರೇನು ಅಂತ ಅರ್ಥ ಹೇಳ್ತಾರೆ ಯೋಗ ಅಂದ್ರೇನು ಕ್ಷೇಮ ಅಂದ್ರೇನು ಅಪ್ರಾಪ್ತ ಪ್ರಾಪ್ತಿ ಯೋಗ ಪ್ರಾಪ್ತ ಪರಿರಕ್ಷಣ ಕ್ಷೇಮ ನೋಡಿ ಪೂರ್ವ ಅರ್ಥಗಳಿವು ಹಿಂದಿನ ಕಾಲಕ್ಕೆಲ್ಲ ಲೆಟರ್ ಬರೀಬೇಕಾದ್ರೆ ಯೋಗಕ್ಷೇಮಕ್ಕೆ ತಿಳಿಸ್ರಿ ಅಂತ ಹೇಳ್ತಿದ್ದೆ ಸಾಮಾನ್ಯ ಇಲ್ಲಿ ಯೋಗ ಅಂದರೆ ನಮಗೆ ಬೇಕಾದ್ದು ಇಲ್ಲ ಅದು ಬರಬೇಕು ಅದಕ್ಕೆ ಯೋಗ ಅಂತ ಕರೀತಾರೆ ಬಂದಿದ್ದು ಉಳಿಬೇಕು ಅದಕ್ಕೆ ಕ್ಷೇಮ ಅಂತ ಕರೀತಾರೆ ಬರೋದು ಯೋಗ ಉಳಿಯೋದು ಕ್ಷೇಮ ಗೊತ್ತಾ ಎಲ್ಲ ಬಂತು ಕಳ್ಕೊಂಡ ಹೋಯ್ತು ಕ್ಷೇಮ ಇಲ್ಲಾಗ ಆಮೇಲೆ ಬೇಕಾದ್ದು ಸಿಗ್ತಾನೆ ಇಲ್ಲ ಯೋಗ ಇಲ್ಲ ಯೋಗ ಇಲ್ಲ ಅಂತಾರಲ್ಲ ಹಾಗೆ ಏನೋ ಕೆಲಸ ಸಿಗಲಿಲ್ಲ ಯೋಗ ಇಲ್ಲ ಅಂದ್ಬಿಡ್ತಾನೆ ಅಂದರೆ ಬರಲಿಲ್ಲ ಕ್ಷೇಮ ಅಂದರೆ ಉಳಿಲಿಲ್ಲ ಬರೋದು ಯೋಗ ಉಳಿಯೋದು ಕ್ಷೇಮ ಅದಕ್ಕೆ ನಿರ್ಯೋಗ ಕ್ಷೇಮ ಅಂದರೆ ಏನು ಅಂದರೆ ಅರ್ಥ ಹೇಳ್ತಾರೆ ಒಟ್ಟಾಗಿ ಅವೆರಡನ್ನು ಬಿಟ್ಟುಬಿಡುವಂಥ ಅರ್ಥ ಅಲ್ಲ ನ ಕೇವಲ ಶಾಸ್ತ್ರ ವಿರುದ್ಧ ವಿಷಯ ಯೋಗಕ್ಷೇಮ ಮಾತ್ರ ಪರಿತ್ಯಾಗ ಮಾತ್ರ ವಿವಕ್ಷಿತಂ ಅಪಿತು ತದಿಚ್ಛಾತ್ಯಾಗೋಪೀತಿ ಭಾವೇನ ಇಚ್ಛೇತ್ಯುಕ್ತಂ ಪ್ರತೀತೆಯೇ ವಾರ್ಥ ಕಿಂನ ಸ್ಯಾದಿತ್ಯತಃ ಅನ್ಯಥಾ ಇತಿ ಎಷ್ಟು ಪೂರ್ವ ಅರ್ಥ ಹೇಳ್ತಾರೆ ಯೋಗಕ್ಷೇಮ ಬಿಟ್ಬಿಡು ಯೋಗಕ್ಷೇಮ ಬಿಟ್ಬಿಡು ಅಂತ ಹೇಳಿದರೆ ಭಾರಿ ಯೋಗಕ್ಷೇಮ ನೋಡ್ತೀವಿ ಅಂತೇಳಿ ದೇವ್ರನ್ನೇ ಬಿಡ ಅಷ್ಟು ಯೋಗಕ್ಷೇಮ ನೋಡ್ಕೋಬೇಡ ಹುಷಾರಾಗಿರು ಅಂತ ಅರ್ಥ ಓವರ್ ಕೇರ್ಫುಲ್ ಅನ್ನೇ ಇರ್ತದೆ ತುಂಬ ಕೇರ್ಫುಲ್ಲು ವೆಹಿಕಲ್ ಓಡಿಸೋದೇ ಇಲ್ಲ ಭಾರಿ ಕೇರ್ಫುಲ್ಲು ಅಂತೇಳಿ ಉಪಯೋಗ ಏನು ಅದರಿಂದ ಆಕ್ಸಿಡೆಂಟ್ ಆದರೆ ಕಷ್ಟ ಅಂಥೇಳಿ ಓಡಿಸ್ಲೇ ಇಲ್ಲ ಅಂದ್ರೆ ಅದು ವೆಹಿಕಲ್ ಇದ್ರೆ ಉಪಯೋಗ ಅಲ್ಲ ಏನು ಮಾಡಬೇಕಾದ್ರೆ ಹುಷಾರಾಗಿ ಓಡಿಸ್ಬೇಕು ಅಂತ ಅರ್ಥನೇ ಹೊರತು ಯೋಗಕ್ಷೇಮನೇ ದೊಡ್ಡದಾಗಬಾರದು ತಾಗತಾನೆ ಹೊಟ್ಟೆಪಾಡಿಗೆ ಅಂತೇಳಿ ಏನೋ ಮಾಡ್ಬೇಡ ಹೊಟ್ಟೆಪಾಡಿಗೆ ಅದು ಲಿಕರ್ ಶಾಪ್ಸೇ ಇರೋದು ಹೊಟ್ಟೆಪಾಡು ಏನದು ಅಂತ ಕಳ್ತಾನೆ ಹೊಟ್ಟೆಪಾಡು ಕಳ್ತಾನೆ ಮಾಡಿಬಿಟ್ರೆ ಅದು ಹೇಗೆ ಕಳ್ತಾನ ತಪ್ಪು ಅಂತ ನಮಗೆ ಗೊತ್ತೋ ಅದೇ ರೀತಿ ತೀರ ಟೂ ಮಚ್ ಲೌಕಿಕನೂ ತಪ್ಪೆ ತದಲಂ ಬಹುಲೋಕ ವಿಚಿಂತನಯ ಹೊಟ್ಟೆಪಾಡಿಗೆ ಅಂಥೇಳಿ ಧರ್ಮವನ್ನು ಮೀರಿ ಕೆಲಸ ಮಾಡಿದರೆ ತಪ್ಪದು ನಮಗೆ ಆ ಧರ್ಮದ ಕಾಲಕ್ಕೇನೆ ಕಾಂಟ್ರಡಿಕ್ಷನ್ ಬರೋದು ಸಂಧ್ಯಾವಂದ ಕಾಲಕ್ಕೆ ಆಫೀಸ್ಗೆ ಹೋಗಬೇಕಾಯಿತು ತಪ್ಪದು ಯಾಕಂದ್ರೆ ಯಾವ ಎಲ್ಲರಲ್ಲಿ ಯಾವ್ದು ದೊಡ್ಡದು ಆಫೀಸ್ ಕೆಲಸ ಬಿಟ್ಟು ಮನೇಲಿ ಇರಲಿಕ್ಕಾಗ್ತದ ಹಾಗೆ ದೇವ್ರ ಕೆಲಸ ಬಿಟ್ಟು ಇದು ಮಾಡೋಕ್ಕಾಗತ್ತಾ ಸಾಧ್ಯ ಇಲ್ಲ ಹೊಂದಿಸ್ಕೋಬೇಕು ಬೇರೆ ಟೈಮ್ ಇದೆ ಅದಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಉಪಯೋಗಿಸಬೇಕೇ ಹೊರತು ಹಣಕಾಸು ಪ್ರಧಾನ ಮಾಡಿಕೊಂಡು ಯೋಗಕ್ಷೇಮ ಅಂತಲೇ ತಿಳ್ಕೊಂಡು ದೇವ್ರ ವಿಚಾರ ಬಿಡೋದಕ್ಕೆ ಹೋಗಬಾರದು ಅಂತ ಹೇಳಿದರು ಅಷ್ಟೇ ಅಲ್ಲ ಆ ಯೋಚನೆ ಕೂಡ ತಲೆಯಲ್ಲಿ ಹಾಕ್ಕೋಬೇಡಿ ತದಿಚ್ಛಾತ್ಯಾಗೋಪಿ ಬರೀ ಮಾಡಬೇಡ ಅಲ್ಲ, ಮನಸ್ಸನ್ನೆಲ್ಲ ಯೋಚನೆ ತಂದ್ಕೊಳ್ಳೋಕ್ಕೆ ಹೋಗ್ಬೇಡ. ದೇಶದ್ರೋಹ ಮಾಡೋ ಮನಸ್ಸನ್ನು ಯೋಚನೆ ಮಾಡ್ಬೋದಾ? ತಲೆಯಲ್ಲೇ ಹಾಕೋಬಾರ್ದು. ದೇಶದ್ರೋಹ ಅನ್ನೋದು ಮಾಡೋ ತಪ್ಪಲ್ಲ, ತಲೆ ಯೋಚನೆ ಬರೋದು ಕೂಡ ತಪ್ಪೇ. ದೇಶದ್ರೋಹದ ಪರಿಕಲ್ಪನೆ ಕೂಡ ಹೇಗೆ ತಪ್ಪೋ, ದೈವದ್ರೋಹದ ಪರಿಕಲ್ಪನೆ ಕೂಡ ತಪ್ಪಾದ್ರಿಂದ ಮನಸ್ಸಿನಲ್ಲೂ ಕೂಡ ದೇವರ ಸಂಕಲ್ಪಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಯೋಗಕ್ಷೇಮ ನೋಡ್ಕೋತೇವೆ ಎಂಬ ಯೋಚನೆ ಕೂಡ ಮಾಡಬೇಡಿ ಅಂತ ಹೇಳಿದ. ಅದು ಅಷ್ಟು ಅಪೂರ್ವವಾದ ಅರ್ಥ ನಿರ್ಯೋಗಕ್ಷೇಮ. ಉಳಿದವ್ರು ಏನು ಮಾಡಿದ್ರು, ಯೋಗಕ್ಷೇಮ ನೋಡ್ಕೊಳ್ಳೇಬೇಡ ಅಂತ ಅರ್ಥ ಮಾಡಿಬಿಟ್ಟಿದ್ರು. ಹಾಗಲ್ಲ, ಓವರಾಗಿ ನೋಡ್ಲಿಕ್ಕೆ ಹೋಗಬೇಡ, ಮುಖ್ಯ ವಿಷಯ ಬಿಟ್ಟು ನೋಡಬೇಡ ಅಂತ ಅರ್ಥ. ಪ್ರತೀತೈವಾರ್ಥ ಕಿಮ್ನಸ್ಯಾದಿತ್ಯತಾಹ, ಅದಕ್ಕೆ ಅಲ್ಲಿ ಬಂದಿದ್ದ ಅರ್ಥ ಹೇಳಿದೆ. ಯಾವ ಕಾಲಕ್ಕೂ ಕೂಡ ನಿವೃದ್ಧ ಯೋಗಕ್ಷೇಮೇ ಇಚ್ಛಾವರ್ಜಿತ, ವಿರುದ್ಧ ಯೋಗಕ್ಷೇಮ ಇಚ್ಛಾವರ್ಜಿತ, ಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ಯೋಗಕ್ಷೇಮಗಳನ್ನು ನೋಡಿಕೊಳ್ಬೇಕು ಅಂತ ಇಚ್ಛೆಯನ್ನು ಕೂಡ ಹೊಂದದವನಾಗಿ ಬದುಕಬೇಕು ಅಂತ ಅರ್ಥ. ಅನ್ಯಥಾ ಇತಿ ಉತ್ಥಾನಾದೀನಾಮಪಿ ಅಪ್ರಾಪ್ತ ಪ್ರಾಪ್ತಿ ರೂಪತ್ವೇನ ಯೋಗತ್ವಾತ್ ತತಶ್ಚ. ಎಷ್ಟು ಮಟ್ಟಿಗೆ ಅಂತ ಕೇಳಿದರೆ, ಅನ್ಯಥಾ ಉತ್ಥಾನಾದೇನಪಿ ಅಯೋಗಾತ್. ಇವತ್ತು ಬರೀ ಆ ರೀತಿ ಮೆಕ್ಯಾನಿಕಲ್ ಅರ್ಥ ಮಾಡ್ಕೊಂಬಿಟ್ರೆ ಹಾವು ಬಂತು ಎದ್ರೆ ತಪ್ಪಾಗುತ್ತೆ ಅಂತ ಹಾಗೆ ಕೂತ್ಕೊಂಡ್ಬಿಟ್ರೆ ತಪ್ಪದು. ಅದಕ್ಕೆಲ್ಲ ಹೇಳ್ತಾ ಇಲ್ಲ, ಇದು ವಿರುದ್ಧವಾದ ಯೋಗಕ್ಷೇಮ ಬಿಡು ಅಂತ ಹೇಳ್ತಾನೆ ಹೊರತು, ಪರಿಹಾರಕ್ಕೆ ಅವಕಾಶ ಇದ್ದಾಗ ಪರಿಹಾರ ತಗೊಳ್ಬೇಡ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಯೋಗಕ್ಷೇಮದ ವಿಚಾರಣೆ ಬಿಟ್ಟುಬಿಡು ಅಂತ ಅರ್ಥ ಅಲ್ಲ ಅದಕ್ಕೆ ಅಂತ ಹೇಳಿದೆ. ಇನ್ನು ಯಾವ ತತಶ್ಚ ಯೋಗ ಮಾತಿಷ್ಠ ಉತ್ತಿಷ್ಠ ಇತ್ಯಾದಿ ವಿರೋಧ ಇತಿ ಭಾವ, ಯೋಗ ಕ್ಷೇಮಗಳನ್ನು ಬಿಡೋ ಉದ್ದೇಶವೇ ಇಲ್ಲದಿದ್ದರೆ ತಸ್ಮಾತ್ ಯೋಗ ಮಾತಿಷ್ಠ ಉತ್ತಿಷ್ಠ ಅಂತ ಮುಂದೆ ಬರುತ್ತೆ. ಯೋಗವನ್ನು ಮಾಡು ಅಂತ ಕೃಷ್ಣ ಹೇಳ್ತಾನೆ, ನಿರ್ಯೋಗಕ್ಷೇಮ ಅಂತ ಇಲ್ಲ ಹೇಳ್ತಾನೆ. ಮುಂದೆ ಯೋಗವನ್ನು ಮಾಡು ಅಂತ ಹೇಳಿದ ಮೇಲೆ ಈ ಯೋಗವನ್ನು ಬಿಡು ಅಂತ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ವಿರುದ್ಧ ಯೋಗಕ್ಷೇಮೇಚ್ಛಾ ವರ್ಜಿತ ಅಂತಾರೆ ಅರ್ಥ ಮಾಡಬೇಕು ಅಂತ ಹೇಳಿದರು. ಉದ್ರೇಕಾತ್ ಪಾತ್ರ, ಇನ್ನು ಮುಂದೆ ಮುಂದಿನ ವಾಕ್ಯ ಇದೆ 46ನೇ ಶ್ಲೋಕ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಅಲ್ಲಿ ಅರ್ಥ ಹೇಳ್ತಾರೆ, ಅದು ಬೇರೆ ಅರ್ಥ ಮಾಡ್ಕೊಂಡಿದ್ರು ಅವರು, ಅದಕ್ಕೆ ಅರ್ಥ ಹೇಳ್ತಾರೆ. ತ್ರೈಗುಣ್ಯ ನಿವೃತ್ತ್ಯರ್ಥಂ ವೇದಾಶ್ರಯಣಂ ಕಾರ್ಯಮಿತ್ಯತ್ರ ಯುಕ್ತಿರುಚ್ಯತೆ ಯಾವಾನ್ಯಿತಿ ತತ್ರ ಉದಪಾನ ಶಬ್ದಂ ಸರ್ವತಃ ಸಂಪ್ಲುತೋದಕ ಶಬ್ದಂಚ ಸ್ಮೃತ್ಯೈವ ವ್ಯಾಚಷ್ಟೆ ಉದ್ರೇಕಾದಿತಿ. ಇಲ್ಲಿ ತ್ರೈಗುಣ್ಯಗಳನ್ನು ಬಿಟ್ಟುಬಿಡಬೇಕು ಅಂದರೆ ಭೌತಿಕ ವಿಚಾರನೇ ಬಿಟ್ಟುಬಿಡಬೇಕು ಅಂತಂದು ಹೇಳಿ ಅಧ್ಯಾತ್ಮ ಮಾತ್ರ ಹೇಳಬೇಕು ಅಂತ ಹೇಳಿದರೆ ನಮ್ಮ ಲೌಕಿಕದಲ್ಲಿ ಬದುಕಲಿಕ್ಕೆ ಆಗೋದಿಲ್ವಲ್ಲ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ. ಅಧ್ಯಾತ್ಮ ಹೇಳಿದಾಗ ಏನಾಗುತ್ತೆ, ಅದರೊಳಗೆ ಲೌಕಿಕ ಯೋಚನೆ ಸೇರ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹೈಯರ್ ಲೆವೆಲ್ಗೆ ಹೋದಾಗ ಲೋಯರ್ ಏನಾಗುತ್ತೆ ಅದರಲ್ಲಿ ಇನ್ಕ್ಲೂಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವ ದೃಷ್ಟಾಂತ ಕೊಡ್ತಾರೆ, ಯಾವಾನರ್ಥ ಉದಪಾನೆ, ಉದಪಾನ ಅಂದರೆ ಬಾವಿ, ಆಮೇಲೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು. ಒಂದು ಬಾವಿ ಇಟ್ಕೊಂಡ್ರೆ ಎಷ್ಟು ನೀರಿರುತ್ತೋ ಆ ಸಮುದ್ರ ಇಟ್ಕೊಂಡ್ರೆ ಅದಕ್ಕಿಂತ ಜಾಸ್ತಿ ನೀರು. ಬಾವಿ ನೀರು ಸಮುದ್ರ ನೀರು, ಲೌಕಿಕ ಎಲ್ಲ ಬಾವಿ ನೀರಿದ್ದಾಗೆ, ಅಧ್ಯಾತ್ಮ ಎಲ್ಲ ಸಮುದ್ರ ನೀರಿದ್ದಾಗೆ. ಕ್ವಾಂಟಿಟಿ ಯಾವತ್ತು ಜಾಸ್ತಿ, ಸಮುದ್ರ ಎಷ್ಟು ಕೋಟಿ ಬಾವಿ ಬೇಕಾದ್ರೂ ಸೇರಿಸ್ಬೋದು ಅದರಲ್ಲಿ. ಆದರೆ ಒಂದು ಸಮುದ್ರ ಒಂದು ಬಾವಿಯಲ್ಲೂ ಸೇರಿಸೋಕ್ಕಾಗದು, ಅಷ್ಟು ದೊಡ್ಡದು. ಅಂದರೆ ಅಧ್ಯಾತ್ಮ ದೊಡ್ಡದು ಹಿಡಿದಾಗ ಚಿಕ್ಕದನ್ನು ಮಿಸ್ ಆಯಿತು ಅಂತ ಗೋಡಾಡಬೇಡ. ಏನಾಗುತ್ತೆ ಅದರಲ್ಲಿ ಸೇರ್ಕೊಂಡು ಹೋಗ್ಬಿಡುತ್ತೆ. ರಾಜ್ಯ ಪದವಿ ಕೊಡಿ, ಇಲ್ಲ ನಾನು ಮುಖ್ಯಮಂತ್ರಿ ಪದವಿ ಕೊಡ್ತೀರಿ, ಮುಖ್ಯಮಂತ್ರಿ ಅಂತ ಕೊಡಿ ಅಂತ ಕೇಳಿದರೆ ಉಪಮುಖ್ಯಮಂತ್ರಿ ಪದವಿ ಕೊಡಿ ಏನರ್ಥ ಅದಕ್ಕೆ? ಯಾವ್ದು ದೊಡ್ಡದು ಅದರಲ್ಲಿ? ಮುಖ್ಯಮಂತ್ರಿ ಪದವಿನೂ ಕೊಡ್ತೀನಿ ಅಂತ ಹೇಳಿದರೆ ನನಗಿಲ್ಲ, ನನಗೆ ಉಪಮುಖ್ಯಮಂತ್ರಿ ಪದವಿನೂ ಕೊಡಬಾರ ತಗೋತೀನಿ ಅಂದರೆ ಏನರ್ಥ ಅದಕ್ಕೆ? ಏನರ್ಥ ಕಡಿಮೆ ಆಗಲಿ, ಕಡಿಮೆ ಮಾಡಿ ಅಂತ ಹೇಳಿದಾಗುತ್ತೆ. ಅದಕ್ಕೆಂದೂ ಕೂಡ ಉತ್ತಮವಾದ ವಿಷಯ ಬಂದಾಗ ಅದರ ವಿಷಯ ಸೇರುತ್ತಾದ್ದರಿಂದ ವೇದಗಳನ್ನು ದೇವರ ವಿಚಾರಕ್ಕೆ ಉಪಯೋಗಿಸ್ಕೊಂಡು ಬಿಟ್ಟರೆ ಅದರಲ್ಲಿ ಹೇಳ್ತಕ್ಕಂಥ ಲೌಕಿಕ ಫಲಗಳು ಕೂಡ ಏನಾಗುತ್ತೆ, ಬಂದುಬಿಡುತ್ತಾದ್ದರಿಂದ ಅದನ್ನೇ ಮಧ್ವಯುದ್ಧ ಹೇಳ್ತಾರೆ. ಕೃಷೇರಿವ ಫಲಾಲ ಕುಲಂ, ವ್ಯವಸಾಯವನ್ನು ಸೊಪ್ಪಿ ಹೊಟ್ಟಿಗೋಸ್ಕರ ಮಾಡಬೇಡ, ಧಾನ್ಯಕ್ಕೋಸ್ಕರ ಮಾಡು. ಧಾನ್ಯಕ್ಕೋಸ್ಕರ ವ್ಯವಸಾಯ ಮಾಡಿದಾಗ ಹೊಟ್ಟೆ ಏನಾಗುತ್ತೆ, ಬೈ ಪ್ರಾಡಕ್ಟಾಗಿ ಬಂದುಬಿಡುತ್ತದೆ. ಸೊ ಲೌಕಿಕ ಬೈ ಪ್ರಾಡಕ್ಟ್, ಮೇನ್ ಪ್ರಾಡಕ್ಟ್ ಯಾವುದು? ಅಧ್ಯಾತ್ಮ. ಇವತ್ತು ಲೌಕಿಕನೇ ಮೇನ್ ಪ್ರಾಡಕ್ಟ್ ಮಾಡ್ಕೊಂಡ್ಬಿಟ್ರೆ ಬೈ ಪ್ರಾಡಕ್ಟೇ ಇಲ್ಲ ಅದಕ್ಕೆ. ಫಸ್ಟ್ ಆಫ್ ಆಲ್ ಅಧ್ಯಾತ್ಮ ಬರೋದೇ ಇಲ್ಲ. ಅಧ್ಯಾತ್ಮ ಹಿಡಿದವರಿಗೆ ಲೌಕಿಕ ಬರುತ್ತೆ, ಲೌಕಿಕ ಹಿಡಿದವರಿಗೆ ಲೌಕಿಕನು ಬರೋದಿಲ್ಲ, ಅಧ್ಯಾತ್ಮ ಅಂತೂ ಬರೋದೇ ಇಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೊಂಡು ಇವತ್ತು ತುಂಬ ಜನ ಏನು ಮಾಡಿದ್ದಾರೆ, ಲೌಕಿಕನ ಟೂ ಮಚ್ ಮಾಡ್ಕೊಂಡು ಏನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ ಅವರು, ಅಧ್ಯಾತ್ಮ ಪೂರ್ತಿ ಕಳ್ಕೊಂಡ್ಬಿಡ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಇದು ಎಲ್ಲದಕ್ಕೂ ಬೇಕಿದು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಟೂ ಮಚ್, ಆಫೀಸ್ ಕೆಲಸ ಟೂ ಮಚ್ ಮಾಡ್ತೇವೆ ಅಂತ ಹೇಳಿದರೆ ಅದು ತಪ್ಪಾಯಿತು. ಎಷ್ಟು ಬೇಕೋ ಅಷ್ಟು ಮಾಡಿ. ಮನೆ ಕೆಲಸ ಭಾರಿ ಹೋಗಿ ಪಾಲಿಸ್ಕೊಂಡು ಆಫೀಸ್ಗೆ ಹೋಗಲೇ ಇಲ್ಲ, ಕೆಲಸನೇ ಕಳ್ಕೊಂಡ್ಬಿಟ್ಟ. ಹಾಗೆ ಮಾಡಬಾರ್ದು. ಅದೆಲ್ಲರೂ ಕ್ಲಾಶ್ ಬಂದಾಗ, ಆಫೀಸ್ ಕೆಲಸಕ್ಕೆ ಪ್ರಾಧಾನ್ಯನೋ ಲೌಕಿಕ ವೈದಿಕ ಕ್ಲಾಶ್ ಬಂದಾಗ ಯಾವುದಕ್ಕೆ ಪ್ರಿಫರೆನ್ಸ್ ಕೊಡಬೇಕು? ವೈದಿಕ ಕಾರ್ಯಕ್ಕೆ ಹೊರ ಲೌಕಿಕಕ್ಕಲ್ಲ. ತ್ರಿಗುಣ್ಯ ರೂತ್ಯರ್ಥಂ ವೇದ. ಇವತ್ತು ಕೂಡ ಸರ್ಕಾರಗಳಲ್ಲಿ ಆ ಸೆರೆಮನಿ ಅಂತ ಬಂದುಬಿಟ್ರೆ, ಶ್ರಾದ್ದ ಪಕ್ಷ ಬಂದರೆ, ಬ್ರಿಟಿಷ್ ಗೌರ್ಮೆಂಟ್ ಕಾಲಕ್ಕೂ ಕೂಡ ಏನಿತ್ತು, ಎಂದು ಯಾವ ಲೀವ್ ಏನಾದ್ರು ಒಂದು ಲೀವ್ ಕೊಡೋ ಅವನಿಗೆ ಅಂತೇಳಿ. ಅದೇ ಕೆಲಸ, ಸುಳ್ಳು ಹೇಳಬಾರ್ದು ಅಷ್ಟೇ. ಸರಿಯಾಗಿ ಅದನ್ನು ಕೊಟ್ಟು ಏನು ಹೇಳಬೇಕು, ಯಾವ ಲೀವ್ ಇಲ್ಲ ಅಂತ ಹೇಳ್ಬೇಡಿ, ಏನೋ ಒಂದು ಲೀವ್ ಕೊಡೋದ್ರೊಳಗೆ ಇಲ್ಲ ಅಂತ ಹೇಳಬಾರ್ದು. ಅದು ಪರಲೋಕದ ವಿಚಾರ, ಕಣ್ಣಿಗೆ ಕಾಣೋದು ಅಲ್ಲೇ ಇಲ್ಲ. ಆಫೀಸ್ ಕಣ್ಣಿಗೆ ಕಾಣುತ್ತೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಆದರೂ ಯಾವುದು ಪ್ರಿಫರೆನ್ಸ್, ಅದು ಕೊಡು ಅಂತ ಇದನ್ನ ಅರ್ಥ ಮಾಡಿಕೊಂಡ್ರೆ, ಪಿತೃಕಾರ್ಯಕ್ಕೆ ಎಷ್ಟು ಮಹತ್ವ ಇದ್ರೆ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತ್ರ ಗತಿ, ದೇವರಿಗೆ ಎಷ್ಟು ಮಹತ್ವ ಕೊಡಬೇಕಾಗಿತ್ತು. ಸೊ ದೇವ್ರ ವಿಷಯ ಬಂದಾಗ ಲೌಕಿಕಗಳನ್ನು ಏನು ಮಾಡಬೇಕು, ಸಂಕೋಚ ಮಾಡಬೇಕು, ಕೆಲವನ್ನ ತ್ಯಾಗನೇ ಮಾಡಿಬಿಡ್ಬೇಕು. ವಿರುದ್ಧ ಇದು ಈರುಳ್ಳಿ ಬೆಳ್ಳುಳ್ಳಿ ಏನು ಮಾಡಿಬಿಡ್ಬೇಕು, ಅದನ್ನು ತ್ಯಾಗನೇ ಮಾಡಬೇಕು. ಈ ವ್ರತ ಕಾಲಕ್ಕೆ ಕೆಲವನ್ನ ತ್ಯಾಗ ಮಾಡಿ, ಎಲ್ಲ ತ್ಯಾಗ ಕೆಲವನ್ನ ತ್ಯಾಗ ಮಾಡಬೇಕು. ಏಕಾದಶಿ ದಿವಸ ಸರ್ವ ತ್ಯಾಗ ಮಾಡಿಬಿಡ್ಬೇಕು. ಈ ಅರ್ಥದಲ್ಲಿ ತ್ಯಾಗದಲ್ಲೂ ಕೂಡ ತಾರತಮ್ಯ ಇದೆ. ಆ ದೃಷ್ಟಿಯಲ್ಲಿ ವಿಭುದಪಾನ ದೃಷ್ಟಾಂತ ಒಳ್ಳೆಯ ದೃಷ್ಟಾಂತ. ತ್ರೈಗುಣ್ಯ ನಿವೃತ್ತ್ಯರ್ಥಂ ವೇದಾಶ್ರಯಣಂ ಕಾರ್ಯಂ ಇತ್ಯತ್ರ ಯುಕ್ತಿರುಚ್ಯತೆ ಯಾವಾನಿತಿ. ತತ್ರ ಉದಪಾನ ಶಬ್ದಂ ಸರ್ವತಃ ಸಂಪ್ರರೋಧಕ ಶಬ್ದಂಚ ಸ್ಮೃತ್ಯೈವ ವ್ಯಾಚಷ್ಟೇ ಉದ್ರೇಕಾದಿ. ಇಲ್ಲಿ ಉದಪಾನ ಅಂದರೆ ಬಾವಿ, ಸಂಪ್ಲುತೋದಕ ಅಂದರೆ ಸಮುದ್ರ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಸಂಪ್ಲುತೋದಕೆ, ಸಂಪ್ಲುತೋದಕ ಅಂದರೂ ನಾರಾಯಣ, ಆಮೇಲೆ ಇದು ಅಂದರೂ ನಾರಾಯಣ. ಯಾವುದು ಸರ್ವ ಯಾವಾನ ಉದಪಾನ ಅಂದರೂ ನಾರಾಯಣ ಅಂಥೇಳಿ ಅದರಲ್ಲಿ ಹೇಳ್ತಾನೆ. ಎರಡು ದೇವ್ರನ್ನ ತಿಳ್ಕೊಂಡ ಮೇಲೆ ಉಳಿದೆಲ್ಲ ಬಂದೇ ಬಿಡುತ್ತೆ. ಪುರುಷಾರ್ಥೋ ಅಥ ಶಬ್ದಾದಿತಿ ಬಾದರಾಯಣ ಹೇಳಿದ್ದಾರೆ. ಬ್ರಹ್ಮಜ್ಞಾನ ಬಂತು ಅಂದರೆ ಎಲ್ಲ ವಿಷಯ ಸೇರಿಬಿಡೋದ್ರಿಂದ ಅದಕ್ಕೆ ಪ್ರಿಫರೆನ್ಸ್ ಕೊಡು ಅಂತ ಒತ್ತು ಹೇಳ್ತಾರೆ. ಸರ್ವಕಾರ್ಯಾಂ ಪ್ರಲೀನತ್ವಾತ್ ಕಥಂ ಭವತ ಭದರ್ವತಃ ಸಂಪ್ಲುತೋದಕ ಶಬ್ದಾರ್ಥತೆಯ ಪ್ರಲಯೋ ಗೃಹ್ಯತೆ ಇತ್ಯತಃ ಪ್ರಕೃತಿ ರೀತಿ. ಸರ್ವಕಾರ್ಯಾಂ ಪ್ರಲೀನತ್ವಾತ್ ಕಥಂ ಸರ್ವತಃ ಸಂಪ್ಲುತೋದಕ ಶಬ್ದಾರ್ಥತೆಯ ಪ್ರಳಯೋ ಗೃಹ್ಯತೆ ಇತ್ಯತಃ ಪ್ರಕೃತಿ ರೀತಿ. ಅದಕ್ಕೆ ಹೇಳಿದರು ಇಲ್ಲಿ ಪ್ರಳಯ ಶಬ್ದ ಆಚಾರ ಬೇರೆ ಅರ್ಥ. ಗೀತಾ ಭಾಷೆಯಲ್ಲಿ ಏನು ಮಾಡಿದ್ರು, ಬಾವಿಯ ಸಮುದ್ರ ಅಷ್ಟೇ ಮಾಡಿದ್ರು. ಇದೆಲ್ಲ ವಿಷ್ಣುಪರ ಮಾಡಿ ಅರ್ಥ ಮಾಡಿಬಿಟ್ಟು ಅವಾಗ ಯಾವ ರೀತಿ ಅರ್ಥ ಹ್ಯಾಕ್ ಕೊಡುತ್ತೆ ಎಲ್ಲ ತೋರಿಸ್ತಾರೆ. ಪ್ರಕೃತಿ ರಿಹಿ ಉದರೂಪೇಣ ಸರ್ವಮಾವೃತ್ಯ ತಿಷ್ಠತಿ ಪ್ರಳಯೇತೋರಯಂ ಪ್ರಾಹು ಸರ್ವತಃ ಸಂಪ್ಲುತೋದಕಂ. ಸರ್ವತಃ ಸಂಪ್ಲುತೋದಕಂ ಅದಕ್ಕೆ ಪ್ರಳಯ ಕಾಲ ಅಂತ ಅರ್ಥ ಹೇಗಾಗುತ್ತೆ ಅಂದರೆ ಅದು ಬಿಡಿಸಿ ಹೇಳಿದ್ರು. ಪ್ರಕೃತಿಯೇ ಉದಕ ರೂಪದಲ್ಲಿರುತ್ತೆ, ಇನ್ಯಾವುದೂ ಅಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಳಯೋದಕ ಅಂದರೆ ಒಂದೇ, ಸಂಪ್ಲುತೋದಕ ಅಂದರೆ ಒಂದೇ, ಪ್ರಳಯೋದಕ ಅಂದರೆ ಒಂದೇ ಅಂತ ಅರ್ಥವನ್ನು ಹೇಳಿದರು. ಸಮಸ್ತ ಯಾವತ್ ಪ್ರಯೋಜನಂ ವಿಷ್ಣು ಅಂದರೆ, ಸಮುದ್ರ ಇದ್ದರೆ ಬಾವಿ ಪ್ರಯೋಜನ ಹೇಗಾಗುತ್ತೋ, ವಿಷ್ಣು ಜ್ಞಾನ ಇದ್ದರೆ ಲೋಕದ ಎಲ್ಲ ಪ್ರಯೋಜನ ಆಗೋದರಿಂದ ಅದು ಮುಖ್ಯ ಅಂತ ಹೇಳಿ ಇವತ್ತು ರಾಯರಂಥವ್ರನ್ನ ತೋರಿಸ್ತಿದ್ದಾರೆ. ಅದನ್ನು ಬ್ರಹ್ಮಜ್ಞಾನ ಒಂದು ಬಂದಿದ್ದಕ್ಕೆ ಅವ್ರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎನಿಥಿಂಗ್ ಏನು ಬೇಕಾದ್ರೂ ಕೊಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ಸರ್ವೇಪಿ ಪುರುಷಾರ್ಥಾಶಿಹು ಜ್ಞಾನಾದೇವರ ಸಂಶಯ. ಒಳ್ಳೆ ದೃಷ್ಟಾಂತ. ಒಬ್ಬ ಲೌಕಿಕ ವ್ಯಕ್ತಿ ಅಧ್ಯಾತ್ಮ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಧ್ಯಾತ್ಮದನ್ನು ಏನು ಮಾಡ್ತಾನೆ ಲೌಕಿಕ, ಅವನು ಮದುವೆ ಆಗಬೇಕು ಅದನ್ನು ಮಾಡಿಸಿದ್ರು. ರಾಯರು ಮೋಕ್ಷ ಸಿಗಬೇಕು ಅಂತ ಹೇಳಿದರೆ ಜ್ಞಾನ ಕೊಟ್ಟರು, ಮದುವೆ ಆಗಬೇಕಾದ್ರೆ ಮಣ್ಣು ಕೊಟ್ಟು ಮದುವೆನೂ ಮಾಡಿಸ್ಬಿಟ್ರು. ಅದು ಇದು ಬಂತು ಅದು ಬಂತು. ಆದರೆ ಇವತ್ತು ಇವನಿಗೆ ಮದುವೆ ಖರ್ಚು ದೊಡ್ಡ ಕೆಲಸಕ್ಕೆ ಲೌಕಿಕ ದುಡ್ಡು ಕೊಡೋಕ್ಕೆ ಹೇಳಕ್ಕೆ ಬರೋದಿಲ್ಲಲ್ಲ, ಮಂತ್ರ ಹೇಳೋದಕ್ಕೂ ಬರೋದಿಲ್ಲ ಅವನಿಗೆ. ಯಾತಕ್ಕೆ ಅಂದರೆ ಆ ಫೀಲ್ಡೇ ಹೊಸ್ತು ಪೂರ್ತಿ ಅವನಿಗೆ. ಅದಕ್ಕೆ ಮೇಲಿಂದ ಹೋಗ್ತಾ ಹೋಗ್ತಾ ಕೆಳಗಿಂದ ಅದರಲ್ಲಿ ಏನಾಗುತ್ತೆ, ದೊಡ್ಡ ಸರ್ಕಲ್ ಸಿಕ್ ಸರ್ಕಲ್ ಏನಾಗುತ್ತೆ, ಇನ್ಕ್ಲೂಡ್ ಆಗಿಬಿಡುತ್ತೆ ಅಷ್ಟೆ. ಅದಕ್ಕೆ ಇವತ್ತು ವಿದ್ಯಾರ್ಥಿ ಸೆಕ್ಯೂರ್ ವೈಡೆಸ್ಟ್ ಆದ್ದರಿಂದ ಅದರಲ್ಲಿ ಎಲ್ಲ ವಿಷಯ ಸೇರೋದ್ರಿಂದ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದ್ರ ಬಗ್ಗೆ ಆ ಇಂಪಾರ್ಟೆನ್ಸ್ ಒಂದು ಗೊತ್ತಾದ ಸಾಕು ವರ್ಷ ಚೇಂಜ್ ಆಗ್ತಾನೆ. ಅದನ್ನೇ ಹೇಳೋದಿಲ್ಲ ಆದ್ದರಿಂದ, ಒತ್ತು ಕೊಟ್ಟು ಹೇಳೋದಿಲ್ಲ ಆದ್ದರಿಂದ ಹೋಗಿಬಿಡುತ್ತೆ ಜನಕ್ಕೆ. ಅದು ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಟ್ಟು ಅವ್ರ ಅಧ್ಯಾತ್ಮಗಳ ಮನಸ್ಸು ಬರೋದೇ ಇಲ್ಲ. ಅದು ಸೇರಿಸ್ಬೇಕಲ್ಲ, ಅದು ಎಷ್ಟು ವ್ಯಾಲ್ಯೂ ಇದೆ ಅಂತ ಸೇರಿಸ್ಬಿಟ್ರೆ ಗೊತ್ತಾಗುತ್ತೆ. ಸಮಸ್ತ ಶ್ಲೋಕಂ ಸ್ಮೃತ್ಯೈವ ವ್ಯಾಚಷ್ಟೇ ಯಾವದಿತಿ. ಇವತ್ತು ಮನೆ ಇದೆ, ಮನೆ ಮಾರಿ ಇವತ್ತು ವಿದ್ಯೆ ತಗೊಳಕ್ಕಾಗತ್ತಾ, ಮನೆ ಮಾಡಿಬಿಟ್ಟ, ಜ್ಞಾನ ಬಂತ ಬರಲಿಲ್ಲ, ಜ್ಞಾನದಿಂದ ಮನೆ ಬರುತ್ತೆ. ಜ್ಞಾನ ಬಂತವನು ವಾರ ಅನ್ನೋದು ಹುಡುಗ, ಒಳ್ಳೆ ಕೆಲಸ ಸಿಗ್ತೀವಿ, ಬೇಕಾದ್ರೆ ಕಾರ್ ಸ್ಕೂಟರ್ ಏನು ಬೇಕಾದ್ರೆ ಸಿಗುತ್ತೆ, ಕಾರ್ ಮಾಡಿ ನಿಮಗೆ ಜ್ಞಾನ ತಗೊಳಕ್ಕಾಗತ್ತಾ, ಜ್ಞಾನದಿಂದ ಕಾರ್ ತಗೊಳಕ್ಕಾಗತ್ತೆ. ಅರ್ಥ ಆಯ್ತಾ? ಲೌಕಿಕ ಜ್ಞಾನದಿಂದ ಏನು ಮಾಡ್ಬೋದು ಇವತ್ತು, ವಂಡರ್ಸ್ ಮಾಡಿ, ಲೌಕಿಕ ಜ್ಞಾನದಿಂದ ವಂಡರ್ಸ್ ಮಾಡ್ಬೋದು. ಇನ್ನು ಅಧ್ಯಾತ್ಮ ಜ್ಞಾನ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ರಾಯರದ್ದು ತೋರಿಸಿದ್ರು ಕೂಡ ಜನಕ್ಕೆ ಅರ್ಥ ಆಗಿಲ್ಲ ಅಂದರೆ ನಾವು ಲೌಕಿಕನ ಎಷ್ಟು ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಿದ್ದೇವೆ, ಅದನ್ನು ಪೂರ್ತಿ ಬಿಟ್ಬಿಡ್ತಾರೆ, ಸ್ವಲ್ಪ ಕೂಡ ಇಲ್ಲದೆ ಬಿಟ್ಟಿದ್ದಾರೆ ಅಂದರೆ ಅದು ಮೂರ್ಖತನ. ತತಶ್ಚ ಯೋಗ ಮಾತಿಷ್ಠ ಸಮಸ್ತ ತಿಳ್ಕೊಳಿಕೆ ಇಲ್ಲ, ಫಸ್ಟ್ ನಂಬಿಕೆ ಪ್ರಶ್ನೆ, ಆಮೇಲೆ ಮೊದಲು ತಿಳ್ಕೊಂಡ್ಮೇಲೆ ನಂಬಿಕೆ. ಅದು ತಿಳಿದವರಿಗೆ ನಂಬಿಕೆ ಇಲ್ಲ, ತಿಳ್ಕೊಂಡು ಜನ ಒಂದು, ತಿಳಿದೇ ಇರೋ ಜನಗಳೇ 99%. ತಿಳಿದವರಲ್ಲೂ ತುಂಬ ಜನಕ್ಕೇನಿಲ್ಲ, ಏ ನಾವಂತೂ ಸುತ ಅವ್ರು ಹಾಳಾಗಿಬಿಟ್ವಿ, ಮಕ್ಕಳು ಹಾಳಾಗಬಾರ್ದು, ಅದು ತಪ್ಪಾಯ್ತು. ಎಷ್ಟೋ ಜನಕ್ಕೆ ಆ ಭಾವನೆ ಬಂದಿದ್ದರೆ ಎರಡು ತಪ್ಪು, ಅವ್ರ ತಪ್ಪೊಂದು ಸಮಾಜದ ತಪ್ಪು ಹೌದು. ಅವ್ರ ಇಂಪಾರ್ಟೆನ್ಸ್ ತಿಳ್ಕೊಳ್ಳೇ ಹೋದಾಗ ಏನಾಗುತ್ತೆ, ಒಳ್ಳೆ ವ್ಯಕ್ತಿ ಉಪಯೋಗ ಮಾಡ್ಕೊಳ್ಳೋದು ಹೋದರೆ ಇವರು ತಪ್ಪು ಹೌದು. ಇವರು ಉಪಯೋಗ ಮಾಡಿಕೊಳ್ಳಿ ಅಂತ ಬಿಡೋದು ಅವರು ತಪ್ಪು ಹೌದು, ಇಬ್ಬರದ್ದು ತಪ್ಪಿದ್ದರೆ ಅದನ್ನು ಅವಕಾಶ ಕೊಡಬಾರದು. ಸಮಸ್ತ ಶ್ಲೋಕಂ ಸ್ಮೃತ್ಯೈವ ವ್ಯಾಚಷ್ಟೆ ಯಾವದಿತಿ ಸಾಧಕಸ್ಯ ಸಂಭವತೀತಿ ಶೇಷ. ಅದಕ್ಕೆ ಸಾಧಕನಾದವರಿಗೆ ಅಷ್ಟೂ ಬರಬರುತ್ತೆ. ವೇದಜ್ಞಾನೇನ ಕುತೋ ವಿಷ್ಣು ಫಲಂ ದದಾತಿ ಇತ್ಯತಃ ವೇದೇತಿ. ವೇದಜ್ಞಾನಕ್ಕೂ ವಿಷ್ಣು ಅನುಗ್ರಹ ಮಾಡೋದಕ್ಕೇನು ಸಂಬಂಧ ಅಂದರೆ, ವೇದಜ್ಞಾನ ಅಂದರೆ ವಿಷ್ಣು ಜ್ಞಾನ ಅಂತಲೇ ಅರ್ಥ. ವೇದಾರ್ಥ ನಿರ್ಣಯೋ ಯಸ್ಮಾತ್ ವಿಷ್ಣೋರ್ಜ್ಞಾನಂ ಪ್ರಕೀರ್ತಿತಂ. ವೇದವನ್ನು ಸರಿಯಾಗಿ ತಿಳಿಯೋದು ಅಂದರೆ ಒಂದೇ, ವಿಷ್ಣುವನ್ನು ತಿಳಿಯೋದು ಅಂದರೆ ಒಂದೇ. ಅದು ವೇದ ದೇವ, ಈ ಕಡೆಯಿಂದ ಹೋದ್ರೆ ಏನಾಗುತ್ತದ, ವೇದ ದೇವ, ದೇವ ವೇದ, ದೇವನ ತಿಳಿಯೋ ವೇದ ಬೇಕು, ವೇದ ಹೋದರೆ ದೇವನ ತಿಳಿಬೇಕು. ಅಸ್ತು ವೇದಾರ್ಥ ಜ್ಞಾನಂ ನಾಮ ವಿಷ್ಣು ಜ್ಞಾನಂ ತಥಾಪಿ ಗುತೋ ಭಗವಾನ್ ಫಲಾಮದಾತಿ ಇತ್ಯಾತ ಜ್ಞಾನಾದೀತಿ. ಅದರಿಂದ ಜ್ಞಾನ ಬರೋದರಿಂದ ಜ್ಞಾನಾತ್ ಪ್ರಸನ್ನಶ್ಚ ಹರಿಹಿ ಯಥೋ ಅಖಿಲ ಫಲಪ್ರದ. ಜ್ಞಾನಾತ್ ಪ್ರಸನ್ನಶ್ಚ ಹರಿಹಿ ಯಥೋ ಅಖಿಲ ಫಲಪ್ರದ. ಪರಮಾತ್ಮ ಎಲ್ಲದಕ್ಕೂ ಪ್ರಸನ್ನನಾಗ್ತಾನೆ, ಜ್ಞಾನಕ್ಕೆ ಅತಿ ಹೆಚ್ಚು ಪ್ರಸನ್ನನಾಗ್ತಾನೆ. ಆದ್ದರಿಂದ ಒಂದೊಂದು ಕೆಲಸ ಮಾಡಿದೆ ಅದಕ್ಕೆ ಆಯ ಫಲ ಮಾತ್ರ ಕೊಡ್ತಾನೆ. ಜ್ಞಾನ ಕಾರ್ಯ ಮಾಡಿದ್ರೆ ಏನು ಮಾಡ್ತಾನೆ, ಎಲ್ಲ ಫಲ ಕೊಟ್ಬಿಡ್ತಾನೆ. ಅದಕ್ಕೆ ಹರಿತ ಹರಿಹಿ ಯಥೋ ಅಖಿಲ ಫಲಪ್ರದ ಇಂಪಾರ್ಟೆಂಟ್. ಅದು ಒಂದೊಂದು ಫಲ ಕೊಡೋದು ಬೇರೆ, ಎಲ್ಲ ಫಲ ಕೊಡೋದು ಬೇರೆ. ಜ್ಞಾನ ಇದ್ದವನಿಗೆ ಎಲ್ಲ ಫಲ ಕೊಡ್ತಾನಾದ್ದರಿಂದ ಜ್ಞಾನ ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ ಅಂತ ಹೇಳಿದ ಮೇಲೆ ಜ್ಞಾನ ಹೈಯೆಸ್ಟ್, ಯಾವಾಗಲೂ ಅದು ಪ್ರಯತ್ನ ಪಡಬೇಕು. ಸರ್ವತಃ ಸಾಧು ಎಷ್ಟೋ ಸಲ ದೊಡ್ಡ ಕೆಲಸ ಬಿಟ್ಬಿಡ್ತಾನೆ, ಯಾವುದು ಹೊಸ ಕೋರ್ಸಿ ಸೇರ್ಕೊಂಡ್ಬಿಡ್ತಾನೆ, ಅದು ಫೀಸ್ ಕೊಡ್ ಸೇರ್ಕೋತಾನೆ ಬೇರೆ. ಇಲ್ಲಿ ಕೆಲಸ ಪೂರ್ತಿ ಕಳ್ಕೊಂಡೇ ಬಿಟ್ಟ, ಲಕ್ಷಾಂತರ ರೂಪಾಯಿ ಕೆಲಸ, ಅಲ್ಲಿ ಫೀಸ್ ಲಕ್ಷಾಂತರ ಫೀಸ್ ಕೊಟ್ಟು ಹೋಗ್ತಾನೆ. ಉಳಿದವ್ರಿಗೆ ಏನಿಸ್ತದ, ಪ್ಯೂರ್ಲಿ ಫೂರಿಷಸ್ ಅನಿಸುತ್ತೆ. ಅದು ಲೌಕಿಕ ಬಿಟ್ಟು ಅಧ್ಯಾತ್ಮ ಹಿಡಿದವನ ಬಗ್ಗೆ ಮಾನ್ಯ ಆಗ ಯಾತಕ್ಕೆ ಬಿಡ್ತಾನೆ ಗೊತ್ತವನು, ಆ ಕೋರ್ಸ್ ಮುಗಿಸ್ತಾನೆ. ಈ ಕೋರ್ಸಲ್ಲಿ 20 ವರ್ಷ ಬಂದವ್ರಿಗೆ ಸಾಧ್ಯ ಇದ್ದಲ್ಲಿ ಏನು ಮಾಡ್ತಾನೆ, ಇಮಿಡಿಯೇಟ್ಲಿ 1-2 ವರ್ಷಕ್ಕೆ ವಾಪಸ್ ಬಂದ್ಬಿಡ್ತಾನೆ, ಒಂದು ಅದ್ರ ಮೇಲೆ ಹೋಗ್ಬಿಡ್ತಾನೆ. ಆಮೇಲೆ ಇವು ಯಾವಾಗ ಗೊತ್ತಾಗುತ್ತೋ, ಅಯ್ಯೋ ನಾ ಹೋಗಲಿಲ್ಲ ಅದು ಬಿಟ್ಟವನಿಗೆ ಗೊತ್ತಾಗುತ್ತೆ, ಚಾನ್ಸ್ ಮಿಸ್ ಆಗಿಬಿಡುತ್ತಲ್ಲ. ಅದಕ್ಕೇ ಆ ಕಾಲಕ್ಕೆ ತ್ಯಾಗ, ಆ ಕಾಲ ಸ್ವಲ್ಪ ಕಾಯಬೇಕಷ್ಟೆ. ಅಷ್ಟು ಕಾಲನ್ನು ಭೂಮಿಯಲ್ಲಿ ಹಾಕ್ತಾನೆ, ನೋಡಿದ್ರೆ ಫೂರಿಷ್ನೆಸ್. ಅದು 4 ತಿಂಗಳ ಕಾಲ ಏನಾಗುತ್ತಾಗ ಅಷ್ಟು ಹತ್ರ ಬಂದಿರುತ್ತೆ. ಅಷ್ಟು ಕಾಯಿಲೆ ಪೇಷನ್ಸ್ ಇಲ್ದಾರೆ ಏನು ಮಾಡ್ತಾನೆ, ಫೂರಿಷ್ನೆಸ್ ಮಾಡಿಬಿಡ್ತು, ಮೂರ್ಖತನ ತೋರಿಸ್ಬಿಡ್ತಾನೆ. ಅವೇ 4 ತಿಂಗಳ ಕಾಯೋದಕ್ಕೆ ಮೂರ್ಖತನ ತೋರಿಸ್ಬೇಕಾದ್ರೆ ಇನ್ನು ಪರಲೋಕಕ್ಕೆ ಕಾಯ್ಬೇಕಾದ್ರೆ ದೇಹ ಬಿಟ್ಟು ಹೋಗ್ಬೇಕಲ್ಲ, ಅದು ಯಾರು ಕಾಯ್ತಾ ಇರುತ್ತೆ ಬಿಟ್ಬಿಡ್ತಾರೆ ಅಷ್ಟೇ. ಅದು ತಪ್ಪದು, ಅದು ಸ್ವಲ್ಪ ಯೋಚನೆ ಮಾಡಿದರೆ ವಿಷಯ. ಅದೇನು ಇವತ್ತು ಇನ್ನೊಂದು ತಮಾಷೆ ಅಂದರೆ, ಕಾಳ ಬಿತ್ತಿದ 4 ತಿಂಗಳಿಗೆ ಫಲ ಬಂತು, ಆ ಫಲ ಬರುತ್ತೆ ಅಂತೇಳಿ ಇವತ್ತು ಕಾಳು ಹಾಕಿದರೆ 4 ತಿಂಗಳು ಸುಮ್ಮನೆ ಕೂತು ಕಾಳು ಬರೋದಿಲ್ಲ, ಏನಾಗುತ್ತದ, ಗ್ರೋತ್ ಇದ್ದೇ ಇರುತ್ತೆ, ಗುಣತಾ ಇರ್ತಾನೆ. ಶೇರ್ ಗ್ರೋತ್ ನೋಡ್ತಿರ್ತಾರಲ್ಲ, ಎಷ್ಟು ಗ್ರೋತ್ ಬಂದಿದೆ ಅಂತೇಳಿ, ಶೇರ್ ಮಾರ್ಕೆಟ್ ಎಷ್ಟು ಇಂಪ್ರೂವ್ ಆಗಿದೆ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಿರ್ತಾನೆ. ಎನ್ಕ್ಯಾಶ್ ಮಾಡ್ಕೊಳ್ಳಿ ಬಿಡಲಿ, ಏನು ಮಾಡ್ತಿರ್ತಾನೆ, ನನ್ನ ದುಡ್ಡು ಎಷ್ಟು ಗೊತ್ತಾ ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ರೀತಿಯೇ ಎದುರಿಗೆ ಕಾಣುತ್ತೆ, ಅವು ಕಾಳು ಬರೋದು ಕಾಣಕ್ಕೆ 4 ತಿಂಗಳು ಬೇಕು, ಆದರೆ ಕಾಳು ಬೆಳೀತಾ ಹೋಗೋದು ನೋಡೋಕ್ಕೆ ಡೆಫಿನೆಟ್ಲಿ ನೋಡ್ತಿರ್ತಾನೆ, ಹೌದಲ್ಲ. ಅದಕ್ಕೆ ನಮಗೆ ಅಧ್ಯಾತ್ಮದಲ್ಲಿ ಪ್ರವೇಶ ಮಾಡಿದಾಗ ಫಲ ಯಾವಾಗಲಾದ್ರೂ ಸಿಗಲಿ, ಪ್ರೋಗ್ರೆಸ್ ಆಗಿರುತ್ತೆ ಅವನಿಗಾಗಲೇ, ಹೋಗ್ತಾನೆ ಇರುತ್ತೆ ಮೇಲೆ. ಗುಡದ ಕಡ್ಡಿ ಕಾಣೋದಿಲ್ಲ, ಅದು ಕಾಳ ತೋರಿಸ್ಲಿಕ್ಕೆ 4 ತಿಂಗಳು ಕಾಯ್ಬೇಕಷ್ಟೇ, ಆದರೆ ಪ್ರೋಗ್ರೆಸ್ ತೋರಿಸ್ಲಿಕ್ಕೆ 4 ತಿಂಗಳು ಕಾಯ್ಬೇಕಾಗಿಲ್ಲ, ಏನು ಸಾಕು ಅದಕ್ಕೆ, ಅಲ್ಲೇನೆ ಕಾಣ್ತಿರುತ್ತಾಗಲೇ. ಇದು ಅರ್ಥ ಮಾಡಿಕೊಂಡ್ರೆ ಜನಕ್ಕೆ ಅದೊಂದು ಲೋಕ ಅಧ್ಯಾತ್ಮದಲ್ಲಿದ್ದವನಿಗೆ ಮನಃಶಾಂತಿ ಇದ್ದಾಗೆ ಬೇರೆ ಯಾವ ಫೀಲ್ಡಲ್ಲಿ ಕೂಡ ಏನು ಸಿಗೋದಿಲ್ಲ, ಆ ಮನಃಶಾಂತಿ ಸಿಗೋದಿಲ್ಲ. ಅದಕ್ಕಿಂತ ಇನ್ನೇನು ಬೇಕು ಇನ್ನು ವರ್ಚು. ಆ ದೃಷ್ಟಿಯಲ್ಲಿ ಮಾತು ಬಹಳ ಮುಖ್ಯವಾದ ಮಾತು, ಜ್ಞಾನಾತ್ ಪ್ರಸನ್ನಶ್ಚ ಹರಿಹಿ ಯಥೋ ಅಖಿಲ ಫಲಪ್ರದ. ಜ್ಞಾನೇನೈವ ಪರಂ ಪದಂ, ಮನುಭಾಷ್ಯ, ಜ್ಞಾನೇನೈವ ಪರಂ ಪದಂ. ಪದ ಅಂದರೆ ಪದವಿ. ಇವತ್ತು ಪೋಸ್ಟ್ ಕೊಡಬೇಕಾದ್ರೆ ಕ್ವಾಲಿಫಿಕೇಷನ್ ಏನು, ನಿಂಗೆ ಪೋಸ್ಟ್ ಕೊಡೋದಕ್ಕೆ ಕ್ವಾಲಿಫಿಕೇಷನ್ನೇ ಇಲ್ಲ, ನಿಂಗೆ ಯಾವ ಪೋಸ್ಟ್ ಕೊಡೋಕ್ಕಾಗತ್ತೆ. ಸೊ ಮೋಕ್ಷ ಪದವಿ ಹೈಯೆಸ್ಟ್ ಪೋಸ್ಟ್ ಅದು. ಅದು ಕೊಡಬೇಕಾದ್ರೆ ಏನು ಬೇಕು ಇವನಿಗೆ, ಜ್ಞಾನದ ಕ್ವಾಲಿಫಿಕೇಷನ್ ಬೇಕು. ಸರ್ವತಃ ಸಂಪ್ಲುತೋದಕೇಪಿ ಉದ್ರಿಕ್ತಃ ಪಾಲಕವರ್ಜಿತಃ ಕಾಲಾಧ್ಯನಶ್ಚ ಯೋ ವಿಷ್ಣು ತಸ್ಮಾತ್ ಯಾವತ್ ಫಲಂ ತಸ್ಮಾತ್ ಸರ್ವೇ ತಾವತ್ ಸರ್ವೇ ವೇದೇಶು ವಿಶೇಷಜ್ಞಶ್ಚೈವ ಹೋತಿ ಇತ್ಯರ್ಥಃ. ಸರ್ವತಃ ಸಂಪ್ಲುತೋದಕೆ ಪ್ರಳಯ ಕಾಲದಲ್ಲೂ ಕೂಡ ಅಪಿ ಉದ್ರಿಕ್ತಃ ಪಾಲಕವರ್ಜಿತಃ ಉದಪಾನ. ಪ್ರಳಯ ಕಾಲದಲ್ಲೂ ಕೂಡ ಇನ್ನೊಬ್ಬರ ರಕ್ಷಣೆ ಇಲ್ಲದೆ ಪರಮಾತ್ಮ ಇರ್ತಾನೆ. ವಾಸೀದು ಉದಾರ ಗುಣ ವಾರಿಸಿರ ಪ್ರಮೇಯ ಕೇಳಿದ್ದೀರಿ, ಅದನ್ನು. ಪರಮಾತ್ಮ ಒಬ್ಬನೇ ಇರ್ತಾನೆ, ಸ್ವರತನಾಗಿದ್ದಾನೆ, ಇದು ದೇವರ ಗ್ರೇಟ್ನೆಸ್. ಅದು ಎಲ್ಲ ನಾಶವಾಗದೆಲ್ಲ ಉಳ್ಕೊಂಡಿದ್ದಾನೆ ಅಂದರೆ ಅವನು ಕಾಲವನ್ನು ಮೀರಿ ದೊಡ್ಡವನಾದವನು. ಕಾಲಾಧ್ಯನಶ್ಚಯೋ ವಿಷ್ಣು ತಸ್ಮಾತ್ ಯಾವತ್ ಫಲಂ ತಾವತ್ ಸರ್ವ ವೇದೇಶು ವಿಶೇಷಜ್ಞಶ್ಚೈವ ಹೋತಿ ಇತ್ಯರ್ಥ. ವೇದ ಓದಿದರೆ ಫಲ, ವೇದಗಳನ್ನು ಹೆಚ್ಚೆಚ್ಚು ಓದಷ್ಟು ಫಲ ಜಾಸ್ತಿ. ಒಂದು ಕೋರ್ಸು 3rd ಕ್ಲಾಸ್ ಮಾಡಿದ ಅವನಿಗೆ ಕೆಲಸ ಸಿಗೋ, ದೊಡ್ಡ ಕೆಲಸ ಸಿಗೋದಿಲ್ಲ. 2nd ಕ್ಲಾಸ್ ಸ್ವಲ್ಪ ಬೆಟರು, 1st ಕ್ಲಾಸ್ ಬಂದರೆ ರ್ಯಾಂಕ್ ಬಂದರೆ ಅವ್ನು ಬೈಪಾಸ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕಂದ್ರೆ ಬಿಡಕ್ಕಾಗುತ್ತೆ, ಜನ ಏನಂತಾರೆ ಅಂತ ಯೋಚನೆ ಶುರುವಾಗತ್ತೆ. ಅದಕ್ಕೇನೆ ವೇದ ಓದಬೇಕು, ಹೆಚ್ಚೆಚ್ಚು ಓದ್ತಾ ಹೋಗ್ಬೇಕು. ಅದು ಅರ್ಥ ಹೆಚ್ಚೆಚ್ಚು ತಿಳ್ಕೊಳ್ತಾ ಹೊರಟುಬಿಟ್ರೆ ಫಲ ಹೆಚ್ಚೆಚ್ಚು ಕೊಡ್ತಾನೆ. ವೇದನೇ ಓದಿಲ್ಲ, ನೋ ಕ್ವಾಲಿಫಿಕೇಶನ್. ವೇದ ಓದಿದ್ದಾನೆ, ಚೆನ್ನಾಗಿ ಓದಿಲ್ಲ, ಸೊ ಅದು ಪೂರ್ತಿ ಕ್ವಾಲಿಫಿಕೇಶನ್ ಆಗಲಿಲ್ಲ. ಹೆಚ್ಚೆಚ್ಚು ಚೆನ್ನಾಗಿ ಹೇಗಾಗಿ ಓದ್ತಾನೋ ಹಾಗೆ ದೇವ್ರ ಬಗ್ಗೆ ಭಕ್ತಿ ಜಾಸ್ತಿ ಆಗೋದ್ರಿಂದ ದೇವರು ಅವನ ಮೇಲೆ ಹೆಚ್ಚೆಚ್ಚು ಅನುಗ್ರಹ ಮಾಡಿ ದೊಡ್ಡ ದೊಡ್ಡ ಫಲ ಕೊಡ್ತಾನೆ. ಅದಕ್ಕೆ ಸರ್ವೇ ಹಿ ವಿಷ್ಣುವರನ್ನೇ ಪ್ರಳಯ ಕಾಲೇ ನಾ ಉದ್ರಿಕ್ತಾಹ. ವಿಷ್ಣುವನ್ನು ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಪ್ರಳಯ ಕಾಲದಲ್ಲಿ ಹೊಟ್ಟೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಹೊರಗೆ ಇಲ್ಲೇ ಇಲ್ಲ ಫಸ್ಟ್. ಅವರು ಮಹಾಲಕ್ಷ್ಮೀ ದೇವಿ ಇವ್ರು ಡಿಪೆಂಡ್ ಆಗಿದ್ದಾರೆ ಹೊರತು ಇಂಡಿಪೆಂಡೆನ್ಸ್ ಇಲ್ಲ, ಇವನೊಬ್ಬನೇ ಆಗಿರೋದು. ಏಚ ಉದ್ರಿಕ್ತ ಮುಕ್ತಾಹ ರಮಾತ ತೇಪಿನ ಪಾಲಕವರ್ಜಿತಾಹ. ಮುಕ್ತರಿಗೆ ಬಂಧನ ಇಲ್ಲದ ಹೋದರೂ ಕೂಡ ದೇವರ ಆಧೀನ್ಯ ಇದೆ, ಮಹಾಲಕ್ಷ್ಮಿಗೆ ಯಾವಾಗಲೂ ಆಧೀನ್ಯ ಇದೆ. ಆದ್ದರಿಂದ ಅವರಿದ್ದರೂ ಕೂಡ ಅವರಿಗೇನಿಲ್ಲ, ವಿಷ್ಣುವಿನ ಸ್ವಾತಂತ್ರ್ಯಾದಿಗಳಿಲ್ಲ. ಆದ್ದರಿಂದ ವಿಷ್ಣುವೇ ಸರ್ವೋತ್ತಮ. ವಿಷ್ಣು ಪಾಲ್ಯತ್ವಾತ್, ವಿಷ್ಣುವಿನಿಂದ ಪಾಲ್ಯರಾಗಿದ್ದಾರೆ, ವಿಷ್ಣು ಪಾಲಕನಾಗಿದ್ದಾನೆ. ಪಾಲಕ ಅಂದರೆ ಪ್ರೊಟೆಕ್ಟರ್, ಪಾಲ್ಯ ಅಂದರೆ ಏನು, ಪ್ರೊಟೆಕ್ಟೆಡ್, ಆಲ್ ಆರ್ ಪ್ರೊಟೆಕ್ಟೆಡ್. ವಿಷ್ಣು ಒಬ್ಬನೇ ಪ್ರೊಟೆಕ್ಟರ್ ಆಗಿರೋದ್ರಿಂದ ಅದಕ್ಕೆ ಉದಪಾನ ಅಂತ ಹೆಸರು. ನಚ ಮುಕ್ತಾಹ ಕಾಲಾದಿ ಚೇಷ್ಟಕಾಹ ನಚ ಉದ್ರಿಕ್ತತ್ವಂ ತೇಷಾಂ ತದ್ವತ್. ಬರೀ ಮುಕ್ತರಿಗೆ ಏನಿಲ್ಲ, ಕಾಲಾದಿಗಳ ನಿಯಾಮಕತ್ವ ಇಲ್ಲ, ಜಗದ್ವ್ಯಾಪಾರ ವರ್ಜ್ಯಂ ಹೇಳಿಬಿಟ್ಟಿದ್ದಾರೆ. ಮತ್ತು ಉದ್ರಿಕ್ತತ್ವಂ, ಇಂಥ ಪರಮಾತ್ಮನ ಪೂರ್ಣತ್ವನೂ ಇಲ್ಲ. ಆದ್ರಿಂದಾಗಿನೇ ಮುಕ್ತರು ಎಷ್ಟೇ ಆ ನೆಮ್ಮದಿಯಿಂದ ಇದ್ದರೂ ಕೂಡ ದೇವರ ಹಿರಿಮೆ ಬರಲಕ್ಕೆ ಸಾಧ್ಯ ಇಲ್ಲ. ಪಾಲಕವರ್ಜಿತ, ಪರಮಾತ್ಮನೇ ಪಾಲಕನೇ ಬೇಕಿಲ್ಲ. ಮುಕ್ತಿ ವೈಕುಂಠ ಪ್ರಳಯ ಕಾಲದಲ್ಲಿ ಎಲ್ಲರೂ ದೇವರನ್ನ ಡಿಪೆಂಡ್ ಆಗಿದ್ದರೂ ಕೂಡ ದೇವರಿಗೆ ಏನು ಯೋಚನೆ ಕೂಡ ಇಲ್ಲ. ಆದ್ದರಿಂದ ಅವನು ಸರ್ವೋತ್ತಮ. ಅತಃ ಉದಪಾನೋ ವಿಷ್ಣುರೇವ ಪ್ರಳಯ ವಿಶೇಷತೋಪಿ. ಪರಮಾತ್ಮ ಯಾವಾಗಲೂ ಕೂಡ ಉತ್ಕೃಷ್ಟನಾಗಿದ್ದಾನೆ. ಉದಪಾನ ಹೇಳಿದ್ದಾನೆ, ಉದಪಾನ ಉದ್ರೇಕಾತ್ ಪಾತ್ರಾಹಿತ್ಯಾತ್ ಅನತ್ವಾತ್. ಮೂರು ಪದ ಇದೆ, ಉತ್ ಅಪ ಆನ, ಉತ್ ಅಪ ಆನ ಉದಪಾನ ಅಂತಾಗಿರುತ್ತೆ. ಉತ್ತಪ ಉದಪ ಅನ ಉದಪಾನ. ಉದ್ದ ಉತ್ ಅಂದ್ರೆ ಏನು, ಉದ್ರೇಕ ಸರ್ವೋತ್ತಮನಾಗಿದ್ದಾನೆ. ಆಮೇಲೆ ಅಪ ಅಂದ್ರೆ ಏನು, ಪ ಅಂದ್ರೆ ಪಾಲಕ, ಆ ಪಾಲಕ ವರ್ಜಿತನಾಗಿದ್ದಾನೆ. ಅನ ಅಂದ್ರೆ ಏನು, ಸರ್ವ ಪ್ರೇರಕನಾಗಿದ್ದಾನೆ. ಯಾವಾಗ ಪ್ರಳಯ ಕಾಲದಲ್ಲೂ ಆಗಿದ್ದಾನೆ ಅಂತ ಹೇಳಿದ್ರಿಂದ ವಿಷ್ಣುವಿನ ಮಹಿಮೆ. ಆನೀದವಾತಂ, ಅದಕ್ಕೆ ಆಧಾರ ಕೊಡ್ತಾನೆ. ಆನೀದವಾತಂ ಸ್ವತಯಾತ ತದೇಕಂ ತಸ್ಮಾತ್ ಧಾನ್ಯತ್ರ ನ ಪರಃ ಕಿಂಚನಾಸಾ ತಮ ಆಸೀತ್ ತಮಸಾ ಗೂಢಮಗ್ರೇ ಅಪ್ರಕೇತಂ ಸಲಿಲಂ ಸರ್ವಮಾಯಿದಂ ಆಪೋ ವಾಯಿದಮಗ್ರೆ ಸಲಿಲಮಾಸೀತ್ ಸಲಿಲ ಏಕೋ ದೃಷ್ಟ ಅದ್ವೈತೋ ಭವತಿ ಇತ್ಯಾದಿ ಶ್ರುತಿಭ್ಯ. ವೇದಗಳಿ ಮಾತನ್ನು ಹೇಳಿವೆ, ವಿಷ್ಣು ಪಾಲಕನಾಗಿ ವರ್ಜಿತನಾಗಿದ್ದಾನೆ, ಸರ್ವ ಪಾಲಕನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ ಪ್ರಳಯ ಕಾಲದಲ್ಲೂ ಕೂಡ ಅಂತ ಹೇಳಿ ಏನು ಅರ್ಥ ಮಾಡಿದ್ದೇವೆ, ಅದು ವೇದಗಳಲ್ಲಿ ಬಂದಿರತಕ್ಕಂಥ ಅರ್ಥ ಅಂತ ತಿಳಿಸಿದರು. ವಾಕ್ಯದ್ವಯ ಸಿದ್ಧಂ ಶ್ಲೋಕಾರ್ಥಂ ಏಕೀಕೃತ ದರ್ಶಯತಿ ಸರ್ವತಃ. ಎರಡು ವಾಕ್ಯಗಳಿಂದ ಸಿದ್ಧವಾದಂಥ ವರ್ತನ ಏಕೀಕೃತ್ಯ ಒಟ್ಟು ಮಾಡಿ ಹೇಳ್ತಾರೆ ಸರ್ವ ಇತಿ. ನಾನು ಅತ್ರ ಕಶ್ಚಿತ್ ವಿಷ್ಣು ಕಶ್ಚಿತ್ ಉದ್ರಿಕ್ತತ್ವಾತಿ ಗುಣ ಶ್ರೂಯತೆ ಸ ವಿಷ್ಣು ರೀತಿ ಕುತಃ. ಇಲ್ಲಿ ಸರ್ವತಃ ಗುಣಪೂರ್ಣ ಅಂತೇನೋ ಇದೆ, ವಿಷ್ಣು ಅಂತ ಹೇಗೆ ಹೇಳ್ತೀರಿ ಅಂದರೆ ವಿಷ್ಣು ಒಬ್ಬನಿಗೆ ಅದಿರೋದಾದ್ರಿಂದಾಗಿ ವಿಷ್ಣು ಶಬ್ದಕ್ಕೆ ಅರ್ಥನೇ ಅದು. ಅದಕ್ಕೆ ವಿಷ್ಣು ಒಬ್ಬನೇ ಸರ್ವಗುಣಪೂರ್ಣನಾದವನು ಅನ್ನಿ ಅದೆಲ್ಲ ಐತರೇಯದಲ್ಲಿ ಬಿಕಾಶ್ ಹೇಳಿದ. ಕಿಂನ ಸ್ಯಾತಿತ್ಯತಃ ಸರ್ವೇ ಹೀತಿ. ಉಳಿದವರೆಲ್ಲ ಪಾಲಕವರ್ಜಿತರಾಗಿ ಇಲ್ಲ, ಅವರೆಲ್ಲ ಪಾಲಕರ ಸಹಿತರಾಗಿಯೇ ಇದ್ದಾರೆ. ವಿಷ್ಣು ಮಾತ್ರ ಪಾಲಕವರ್ಜಿತನಾಗಿದ್ದಾನೆ. ಮುಕ್ತಾನಾಂ ರಮಾಯಾಶ್ಚ ಉದ್ರಿಕ್ತತ್ವಾತ್ ಕಥಂ ಉದ್ರಿಕ್ತತ್ವೇನ ವಿಷ್ಣುತ್ವ ನಿಶ್ಚಯ ಇತ್ಯತಃ ನೆಚ್ಚಿತೇಚ ಇತಿ. ಮುಕ್ತರಿಗೆ ಉದ್ರಿಕ್ತತ್ವ ಪೂರ್ಣತ್ವ ಇದೆ, ಆದರೆ ಪಾಲಕವರ್ಜಿತತ್ವ ಇಲ್ಲ. ಮಹಾಲಕ್ಷ್ಮಿಗೆ ಭಾರಿ ಪೂರ್ಣತ್ವ ಇದ್ದರೂ ಕೂಡ ಸ್ವಾತಂತ್ರ್ಯ ಇಲ್ಲ. ಅದಕ್ಕೇ ನಿಜವಾದ ಅರ್ಥದಲ್ಲಿ ಪಾಲಕ ವರ್ಜಿತ ಅಂದರೆ ಗುಣಪೂರ್ಣ ಅಂದರೆ ವಿಷ್ಣು ಒಬ್ಬನೇ. ಮುಕ್ತಾನ ಉದಪಾನತ್ವ ಅಸಂಭವೇ ಹೇತ್ವಂತರಂ ಆಹ ನಚೇತಿ. ಮುಕ್ತರು ಉದಪಾನ ಅಂದರೆ ಹತ್ತಕ್ಕಾಗೋದಿಲ್ಲ ಅಂದರೆ ಪ್ರಳಯ ಕಾಲದಲ್ಲಿ ಅವರಿಗೇನಿಲ್ಲ, ಸೃಷ್ಟಿಯಾದಿಗಳು ಮಾಡೋ ಶಕ್ತಿ ಅವರಿಗಿಲ್ಲ. ನಚ ಉದ್ರಿಕ್ತತ್ವಂ ತೇಷಾಂ ತದ್ವತ್. ವಿಷ್ಣುವಿನಂಥ ಉದ್ರಿಕ್ತತ್ವ ಇನ್ನು ಯಾರಿಗೂ ಇಲ್ಲ. ಮುಕ್ತರು ಏನೇ ಮುಕ್ತರಾಗಿದ್ದರೂ ಕೂಡ ಅವರು ನಿಯಾಮಕರಾಗಿಲ್ಲ. ಮುಕ್ತರು ನಮ್ಮ ಹೈಯೆಸ್ಟ್ ಆಫೀಸರ್ ರಿಟೈರ್ ಆದರೂ ಕೂಡ ಈಗ ಅವನಿಗೆ ಪವರ್ ಇಲ್ಲ, ಅವನಿಗೆ ಸುಖ ಪೆನ್ಷನ್ ಆ ಪವರ್ ಇದೆಯಾ ಹೊರತು ಯಾವುದಿಲ್ಲ, ಆಫೀಸಿನ ಅಧಿಕಾರ. ಮುಕ್ತರಿಗೆ ಏನೇ ರಿಟೈರ್ ಆದವರು ಇದ್ದಾಗಿರ್ತಾರೆ, ಹೇಗಿರ್ತಾರೆ ಅವರು ಜಗತ್ತಿನ ವ್ಯಾಪಾರದಲ್ಲಿ ಅವ್ರಿಗೆ ಪ್ರವೇಶ ಇಲ್ಲ. ಆಗಲೂ ಇರೋದು ಯಾರಿಗೆ, ದೇವರಿಗೊಂದೇ. ಆದ್ದರಿಂದ ಅಪ ಅಂದರೆ ದೇವರೊಬ್ಬನೇನೆ. ಉದ್ರಿಕ್ತತ್ವಾದೇರನ್ಯತ್ರ ಅಸಂಭವೇಪಿ ಕಿಮಿತ್ಯತ ಆಹಾ. ರಮಾಯಾಪಿ ಚೇಷ್ಟಕತ್ವಂ ಅನುಮತಮೇವೇತಿ ಜ್ಞಾಯತೆ. ಮಹಾಲಕ್ಷ್ಮಿಗೂ ಕೂಡ ಶ್ರೇಷ್ಠಕನಾಗಿ ಪರಮಾತ್ಮ ಇದ್ದಾನೆ. ಅತ ಇತಿ ಕಿಂಚ ಉದ್ರಿಕ್ತತ್ವಾದಿ ಏವ ಅನ್ಯತ್ರ ಸಂಭವತಿ ಕಿಮುತ ಸರ್ವತಃ ಸಂಪ್ಲುತೋದಕ್ಕೆ. ಪರಮಾತ್ಮ ಈಗಲೂ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಸರ್ವೋತ್ತಮ. ಹಿಂದೆನೂ ಹಾಗೆ, ಮುಂದೇನೂ ಹಾಗೆ, ಪ್ರಳಯಕಾಲದಲ್ಲೂ ಹಾಗೆ, ಉಳಿದವರು ಈಗಲೂ ಹಾಗಿಲ್ಲ, ಆಮೇಲೂ ಆಗಿಲ್ಲ, ಎಂದೂ ಆಗಿಲ್ಲ ಅಂದಮೇಲೆ ಎಲ್ಲಿ ಜೀವ ಎಲ್ಲಿ ಈಶ್ವರ ಅಂತ ಹೇಳ್ತಾರೆ. ಕಿಮುತ ಸರ್ವತಃ ಸಂಪ್ಲುತೋದಕ್ಕೆ, ಈಗಲೇ ಹೀಗಿದ್ದಾಗ ಈ ಸಣ್ಣ ಇದರಲ್ಲಿ ನೀರಿಗೆ ಹೆದರನ್ನು ಪ್ರಳಯಕಾದ ನೀರಿಗಿರ್ತಾನ? ಸಾಧ್ಯನೇ ಇಲ್ಲ. ಅಥೋಪಿ ಉದಪಾನೋ ವಿಷ್ಣುರೇವ ಇತ್ಯಾಹ ಪ್ರಳಯ ಇತಿ. ಅಲ್ಲಿ ಹೇಳಿ ನೆನ್ಪಿಟ್ಕೊಂಡಿರ್ಬೇಕು. ಗೀತಾಭಾಷೆಯಲ್ಲಿ ಉದಪಾನ ಅಂದರೆ ಬಾವಿ ಅಂತ ಅರ್ಥ ಮಾಡಿದರು, ಇಲ್ಲಿ ಉದಪಾನ ಅಂದರೆ ವಿಷ್ಣು ಅಂತ ಅರ್ಥ ಮಾಡಿದರು. ಎರಡರ್ಥ ಮಾಡ್ಬೋದಾ ಅಂತ ಕೇಳಿದರೆ, ಭಗವದ್ಗೀತೆಗೆ ಅತಿ ಕಡಿಮೆ ಅಂದರೆ ಹತ್ತರ್ಥ ಇರೋದರಿಂದ ಯೋಗ್ಯವಾದ ಅರ್ಥ ಎಷ್ಟು ಬೇಕಾದ್ರೂ ಮಾಡ್ಬೋದು, ಅಯೋಗ್ಯ ಅರ್ಥ ಒಂದನ್ನು ಮಾಡಬಾರ್ದು. ಆನೀದವಾತಂ ಇತ್ಯಾದಿ ಮಾಸ್ತು ಅನ್ಯೇಷಾಂ ಅಸಂಭವ ಸರ್ವತಃ ಸಂಪ್ಲುತೋದಕ್ಕೆ ಬಿ ಉದಪಾನತ್ವಂ ವಿಷ್ಣುರುಪಿ ತತ್ಸಂಭವ ಕುತಃ. ಪ್ರಳಯಕಾಲ ಅಂತೀರಿ, ಎಲ್ಲರೂ ನಾಶವಾಗ್ತಾರೆ ಅಂತೀರಿ, ವಿಷ್ಣು ನಾಶವಾಗಿ ಬಿಡಲಿ ಅಂತ ಕೇಳಿದರೆ ಆಗೋದಿಲ್ಲ ಅಂತ ವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ರೂಮಃ ಶ್ರುತಿಭ್ಯಶ್ಚ ಇತ್ಯಾಹ ಆಸೀತಿತಿ. ಶ್ರುತಿ ಸ್ಪಷ್ಟ ಹೇಳ್ತಾ ಇವೆ, ಆನೀದವಾತಂ ಪ್ರಳಯಕಾಲದಲ್ಲಿ ಪರಮಾತ್ಮ ಯಾರು ಸಹಾಯ ಇಲ್ಲದೆ ಇದ್ದಾನೆ ಅಂತ ವೇದವಾಕ್ಯ. ಆನೀದ್ ಅವಾತ್ ಅವಾತಂ ಆನೀತ್, ಯಾವ ಗಾಳಿ ಮೊದಲಾದವುಗಳ ಅವಕಾಶವೇ ನೆರವೇ ಇಲ್ಲದೆ ದೇವರಿದ್ದಾನೆ ಅಂತ ಹೇಳಿದರು. ತದೇಕಂ ಬ್ರಹ್ಮ, ನಮ್ಮೇನು ಡಿಪೆಂಡೆನ್ಸ್ ಎರಡೀಗ, ಉಸಿರಾಟಕ್ಕೆ ನಮಗಿಲ್ಲಿ ಆಮ್ಲಜನಕ ಬೇಕು, ಅವನು ಸೀರಿಯಸ್ ಆಗಿಬಿಟ್ಟಿದೆ, ಆಸ್ಪತ್ರೆ ಮಲಿಸಿದ್ದಾರೆ, ಅಲ್ಲೇನು ಮಾಡ್ತಾನೆ ಮತ್ತೆ ಈಗ ಆಕ್ಸಿಜನ್ ಹಾಕಿದ್ದಾರೆ ಅಂತ ಹೇಳಿ. ಇಲ್ಲೂ ಆಕ್ಸಿಜನ್ನೇ ಇರೋದು, ಅಲ್ಲಿ ಆಕ್ಸಿಜನ್ ಹಾಕಿದ್ರೆ ಏನು ಬೇಕಲ್ಲಿ ಆಕ್ಸಿಜನ್, ಈಗ ಸ್ಪೆಷಲ್ಲೇ ಬೇಕು ಅವನಿಗೆ. ಇಲ್ಲಿ ಆಕ್ಸಿಜನ್ ಇದ್ರಿಂದ ಡೈರೆಕ್ಟ್ ತೊಗೊಂಡ್ಬಿಡ್ತು, ಅಲ್ಲಿ ತೊಗೊಳಕ್ಕೆ ಬರ್ತಾ ಇಲ್ಲ ಅವನಿಗೆ, ಯಾರು ಎಲ್ಲಿಂದ ಕೊಡ್ತಾರೋ ಅವನಿಗೀಗ ಎಕ್ಸ್ಟ್ರಾ ಇದನ್ನು ಕೊಡ್ತಾರೆ. ಆದರೆ ದೇವರಿಗೆ ಎಷ್ಟು ಆಶ್ಚರ್ಯ ಅಂತ ಕೇಳಿದ್ರೆ, ಯಾವ ಕಾಲಕ್ಕೆ ಏನು ಬೇಕಿಲ್ಲ, ಹೊರಗಿನ ಪದಾರ್ಥದ ಹೆಸರೇ ಬೇಕಿಲ್ಲ ಪರಮಾತ್ಮರಿಗೆ, ಪೂರ್ಣ. ಇದು ದೇವರ ಮಹಿಮೆ. ಗೂಢ ಮಗ್ರೆ ಬರೀ ಆಕ್ಸಿಜನ್ ಮೇಲೆ ಇದ್ದಾರೆ, ಎಲ್ಲರೂ ಆಕ್ಸಿಜನ್ ಮೇಲೆ ಇರೋದು. ಬಟ್ ಅಸಾಧಾರಣ್ಯನೆ ಉಪದೇಶ ಭವಂತಿ ಅಂತ ಹೇಳಿದಾಗೆ, ಕೆಲವರಂತೂ ಭಾರಿ ಇದಾಗ್ಬಿಟ್ಟಿರ್ತಾರೆ, ಆಕ್ಸಿಜನ್ ಸಿಲಿಂಡರ್ ಸಮೇತ ಓಡಾಡ್ತಿರ್ತಾರೆ ಪಾಪ. ಮತ್ತೆ ಇಲ್ಲೋರು ಇರ್ಲಿಕ್ಕಾಗಲ್ಲ, ಅದೊಂದು ಬೇಕೇ ಬೇಕು, ಹೊತ್ಕೊಂಡು ಹೋಗ್ತೊಂಡು ಹೋಗ್ತಿರ್ತಾರೆ ಅಂತ. ಆಗ ನಮಗೆ ಅನಿಸುತ್ತೆ ದೇವರು ಇನ್ಬಿಲಿಟಿ ಎಲ್ಲ ಮಾಡಿಬಿಟ್ಟಿದ್ದಾನೆ, ಈಗ ಹೊರಗೆ ಫಿಕ್ಸ್ ಮಾಡಿದ್ರೆ ಗತಿ ಏನಾಗ್ತಿತ್ತು, ಆಕ್ಸಿಜನ್ ವ್ಯವಸ್ಥೆ ಹೊರಗೆ ಬಿಟ್ಟು ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ, ಹೋಗ್ಬಿಡ್ತಾ ಇದ್ದ ಅವರು. ಅದು ಹೇಳ್ತಾರೆ ರಾಕ್ಷಸರ ಕತೆ, ಪಕ್ಷಿಯಲ್ಲಿ ಜೀವ ಇತ್ತು, ಪಕ್ಷಿಯವರು ಸತ್ತು ಹೋಗ್ತಾ ಇರುತ್ತೆ, ಆ ರೀತಿ ಆಗ್ತಾ ಇತ್ತು. ಅದಿಲ್ಲ, ದೇವರೆಲ್ಲ ಒಳಗೆ ಕಣ್ಣೋಗಿ ಎಲ್ಲ ಇನ್ಬಿಲ್ಟ್ ಮಾಡಿಬಿಟ್ಟಿದ್ದಾನೆ, ಕಣ್ಣೊಂದು ಗಡಿ ಕಿವಾಗ ಇಟ್ಬಿಟ್ಟು ಎಲ್ಲ ತೊಗೊಂಡೋಗ್ಬಿಟ್ಟು ಮಾಡಿಬಿಟ್ಟಿದ್ರೆ ಇದನ್ನೇ ಮರ್ತು ಮರ್ತು ಹೋಗ್ತಿರ್ತಾರೆ ಬೇರೆ ಕಡೆಗೆ. ಅದಾಗ ಎಷ್ಟು ಫಜೀತಿ ಆಗೋದು, ಇನ್ಬಿಲ್ಟ್ ಅನ್ನೋ ಕಾನ್ಸೆಪ್ಟ್ ದೇವರ ಬದಲಾಕಿರೋದು. ಆಪೋವ ಇದಮಗ್ರೇ ಸಲೀಲಮಾಸಿ ಮತ್ತು ಎಷ್ಟರ್ನಲ್ ಹಾರ್ಡ್ ಡಿಸ್ಕ್ ಅಂತ ಹೇಳ್ತಾವಲ್ಲ ಆ ಟೈಪು, ದೇವರು ಹೊಟ್ಟೆನ ಕೊಟ್ಟಿದ್ದಾರೆ, ಎಲ್ಲೋ ಇಟ್ಟೋಗ್ಬಿಟ್ರೆ ಹೊಟ್ಟೆನ, ಅದು ಜೊತೆಗೆ ಬರ್ಬೋದು, ಎಲ್ಲ ತಲೆ ಎಲ್ಲ ಜೊತೆಗೆ ಓಡಾಡ್ತಿರ್ಬೇಕು. ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದ ದೇವರು ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಿಲ್ಲ, ಬೇರೆ ಕಾಲು ಹಾಕ್ಸ್ಕೊಂಡೆ ಎಷ್ಟು ಕಷ್ಟ, ಈಗ ಆ ಕಾಲೆಲ್ಲ ತೆಗೆದಿಟ್ಟಿರ್ತಾರೆ, ಬಳ್ಕೊಬೇಕಾದ್ರೆ ಬೆಳಿಗ್ಗೆ ಹಾಕೋಬೇಕು, ಮತ್ತೆ ಬರ್ಲಿಕ್ಕಾಗೋದಿಲ್ಲ. ಆ ರೀತಿ ದೇವ್ರು ಮಾಡಿದ್ರೆ ಏನಾಗ್ತಿತ್ತು? ಅದೇ ದೇವ್ರು ಕೊಡೋದು ಹೇಗಿರುತ್ತೆ? ಮನುಷ್ಯ ಆ ರೀತಿ ಕೊಡೋಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಏನು ದೇವ್ರು ಕೊಡ್ತಾನೆ ಆ ರೀತಿ ಕೊಡಲಿಕ್ಕೆ? ಮನುಷ್ಯ ಒಂದನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ದೇವ್ರು ಎಲ್ಲ ಹಾಕ್ಕೊಟ್ರೆ ಮನುಷ್ಯ ಒಂದನ್ನು ಕೂಡ ಶಕ್ತಿ ಕೂಡ ಹೊಂದಿಲ್ಲ ಅಂದರೆ ಹಾಗೆ ಜೀವನ ಅಸ್ವಾತಂತ್ರ್ಯ ಎಷ್ಟು, ದೇವರ ಸ್ವಾತಂತ್ರ್ಯ ಎಷ್ಟು ಅಂತ ಗೊತ್ತಾಗುತ್ತೆ. ಕಥಂ ಕರ್ಮಾಧಿಕಾರಿಣ ಏವ ತ್ವದಾದಯೋ ಜೀವ ಆಸೀದಿತಿ. ತದೇಕಂ ಬ್ರಹ್ಮ ವಾಯುಪ್ರೇರಣಾಂ ವಿನಾ ಸ್ವಸಾಮರ್ಥ್ಯೇನ ಇವ ಕಾಲಾಧಿಕಂ ಪ್ರೇರಯತೆ ಸ್ಮ. ಇವತ್ತು ಬೇರೆ ಇದೇಳ್ತಾ ಚಂದ್ರ ಇಲ್ಲಿ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ವಿಜ್ಞಾನಿಗಳನ್ನು ಮಾಡೋ ಫಸ್ಟ್ ಏನೋ, ಅಲ್ಲಿ ಗಾಡಿ ಇದೆಯಾ ನೀರು ಇದೆಯಾ, ಎರಡಿಲ್ಲದ ಬಂದೇನು ಮಾಡೋಕ್ಕೆ ಬರೋದೇ ಇಲ್ಲ. ಗಾಳಿಯಿಂದ ಹೋಗಿ ಏನು ಉಪಯೋಗನೇ ಇಲ್ಲ, ಸತ್ತೋಗ್ಬಿಡ್ತಾನೆ. ನೀರಿಲ್ಲ ಬದುಕಲಿಕ್ಕೆ ಆಗೋದಿಲ್ಲ, ಎರಡು ಎರಡು ಹುಡುಕ್ತಾರೆ ಫಸ್ಟ್. ಆದರೆ ಪರಮಾತ್ಮನಿಗೆ ಗಾಳಿ ನೀರು ಯಾವುದೂ ಬೇಕಾಗಿಲ್ಲ. ತಸ್ಮಾದ ಅನ್ಯದುತ್ತ, ಅದ್ರ ಮೇಲೆ ತಾನೆ ಎಲ್ಲ ಸೃಷ್ಟಿ ಮಾಡೋನೇ ಅವನಾದ್ದರಿಂದ ಅವನಿಗೇನು ಬೇಕದು. ತಸ್ಮಾದ ಅನ್ಯದುತ್ತಮ ವಸ್ತು ಕಿಂಚನ ನಾಶ ಎಪಿತು ತದೇವ ಉದ್ರಿಕ್ತ ಮಾಸ. ಅಂಥ ವಸ್ತು ಅವನೊಬ್ಬನೇ, ಇನ್ಯಾರೂ ಇರಲಿಲ್ಲ, ಗುಣೋದ್ರಿಕ್ತ ಅವನೊಬ್ಬನೇನೆ. ಅಪರಂ ತಮಃ ಪ್ರಕೃತಿರಸ್ಮಿನ್ ಸರ್ವಸ್ಮಿನ್ ನಾ ದೇಶೇ ಅವಿಜ್ಞಾನಂ ಸಲಿಲಂ ಅವಿಜ್ಞಾತಂ ಸಲಿಲಂ ಭೂತ್ವಾಸೀತ್. ಪ್ರಕೃತಿ ಕೂಡ ಆಗ ನೀರಿನ ರೂಪದಲ್ಲಿ ಪರಮಾತ್ಮನನ್ನು ಅವಲಂಬಿಸಿ ಇತ್ತು. ತೇನ ಸಲಿಲೇನ ಪ್ರಳಯೇ ಸರ್ವಂ ಗೂಢಮಾಸೀದಿತ್ಯರ್ಥ. ಆ ನೀರು ಇಡೀ ಜಗತ್ತನ್ನು ಮುಚ್ಚಾಕಿತ್ತು. ಪ್ರಳಯ ಕಾಲದ ನೀರು ಈ ನೀರಲ್ಲ, ನೆನಪಿರಬೇಕು, ಈ ನೀರಲ್ಲ. ಈ ನೀರು ಯಾವುದಿದೋ ಪಂಚಭೂತದಲ್ಲಿ ಒಂದು. ಪ್ರಳಯ ಕಾಲದಲ್ಲಿ ಏನಿರೋದಿಲ್ಲ, ಪಂಚಭೂತಗಳೇ ಇರೋದಿಲ್ಲ. ಮತ್ತು ನೀರಿರುತ್ತಲ್ಲ ಅಂದರೆ ಮಹಾಲಕ್ಷ್ಮಿ ರೂಪ ಅದು. ಅದಕ್ಕೆ ಪ್ರಳಯೋದಕದಲ್ಲಿ ಮಹಾಲಕ್ಷ್ಮಿ ರೂಪ ನೀರು ಅಂದರೆ ಅದೇ ಹೊರತು ಇದಲ್ಲ. ವೆರಿ ಇಂಪಾರ್ಟೆಂಟ್ ಅದು, ಈ ನೀರಿನಿಂದ ಬಂದಿದ್ದಲ್ಲ ಅದು. ಇವತ್ತು ಕಣ್ಣೀರು ಬೇರೆ, ಈ ನೀರು ಬೇರೆ ಗೊತ್ತಲ್ಲ ನಮಗೆ. ನೀರಿಗೆ ಕಣ್ಣೀರು ಕೊಡಿರಿ ಅಂತ ಹೇಳಿದ್ರೆ ಹೇಳೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆ ನೀರು ಬೇರೆ, ಈ ಬೆವರು ಆ ನೀರೇ ಬರುತ್ತಾ? ಬೆವರಿನ ನೀರವೇ, ನೀರು ನೀರು ಬೇರೆ, ಬಾವಿ ನೀರು ಬೇರೆ, ಸಮುದ್ರ ನೀರು ಬೇರೆ, ಎಷ್ಟಿದೆ ಈಗ? ನೀವೇ ಹೇಳಿ ಪಡೆಯ ಅಂದ್ರೆ ಏನರ್ಥ? ಏನೇ ಒಂದಿದ್ರು ಪಡೆಯಲ್ಲ ಅದು, ಮಹಾಪ್ರಳಯದಲ್ಲಿ ಏನಿರೋದಿಲ್ಲ. ಬ್ರಹ್ಮದೇವರು ಕೂಡ ದೇವರು ಹೊಟ್ಟೆ ಒಳಗಿರ್ತಾರೆ, ಬ್ರಹ್ಮವಾಯುಗಳು ಕೂಡ ಹೊರಗೆ ಯಾರ್ಯಾರು ಇಲ್ಲ ಅಂದಮೇಲೆ ಈ ಪಂಚಭೂತಗಳು ಹೇಗಿರುತ್ತೆ? ಅದಕ್ಕೆ ಪ್ರಕೃತಿ ರೂಪದ ಮಹಾರಶ್ಮಿನೇ ಹೊರತು ಇದೆಲ್ಲ. ತೇರ ಸಲೀಲೇರ ಪ್ರಳಯೇ ಸರ್ವಂ ಗೂಢಮಾಸಿ ಇದಿತ್ಯರ್ಥ. ಪ್ರಕೃತಿ ಆ ರೀತಿ ಇದ್ದು ಎಲ್ಲವನ್ನು ಮುಚ್ಚಾಕ್ಬಿಟ್ಟಿರ್ತಾಳೆ. ಅಶ್ಯಾಗ್ರೇ ಸಲೀಲೇ ಸಮಂತಾತ್ ಪಾಲಕವರ್ಜಿತೋ ಭಗವಾನ್ ಆಸಿ ಇದಿತ್ಯರ್ಥ. ಅರೆ ಪರಮಾತ್ಮ ಮಾತ್ರ ಪಾಲಕವರ್ಜಿತ ಅಪನಾಗಿ ಇದ್ದಾನೆ. ಅದ್ವೈತ ಸರ್ವೋದ್ರಿಕ್ತ, ಪರಮಾತ್ಮ ಅದ್ವೈತನಾಗಿರ್ತಾನೆ ಅಂತ ಹೇಳಿದರು. ಇವರು ಅದ್ವೈತರಾಗ್ತಾರೆ ಅಂತ ಹೇಳಿದರು. ಪರಮಾತ್ಮ ಅದ್ವೈತನಾಗಿರ್ತಾನೆ ಅಂದರೆ ಅದ್ವಿತೀಯನಾಗಿರ್ತಾನೆ, ಇನ್ನೊಬ್ಬನ ಸಹಾಯ ಇಲ್ಲದೆ ಇರ್ತಾನೆ ಅಂತರ್ಥ. ಕರ್ಮಾಧಿಕಾರಿಣ ಏವ ಸ್ವದಾದಯೋ ಜೀವಾಹ ಫಲಂತು ಮದಾಯತ್ತಮಿತಿ ಭಾವ ಮಾ ಕರ್ಮ ಫಲ ಹೇತುರ್ಭೂರ್ ಮಾ ನಾ ಈಶ್ವರೋಹಮಿತಿ ಭಾವಂ ಕುರು. ಶ್ಲೋಕ ಮೂರು ಅಂತದ್ದು ಒಂದು ಕಡೆ ಶ್ಲೋಕ ಪ್ರಿಂಟ್ ಮಾಡಿಸಲಿ ಅವರು ಒಂದೇ ಕಡೆಗೆ ಅಲ್ಲಿ ಸೇರಿಸ್ಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದ, ಆ ಶ್ಲೋಕಕ್ಕೆ ಅರ್ಥ ಇದೆ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅದು ನಾಳೆ ದಿವಸ ಅದು ನೋಡಿ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಮಸೂರಯಃ ತೇಜೋವಾರಿ ಮೃದಾ.